ஸ்ரீ குருப்யோ நம. ஜனநீம் சாரதாம் தேவீம் ராமகிருஷ்ணம் ஜெகத்குரும் பாதபத்மே தயோ ஸ்ருத்வா பிரணமாமி முஹுர்முஹு. சுவாமி விவேகானந்தரு ஸ்ரீ ராமகிருஷ்ணர அவதார தத்துவங்களை கீர்த்திசி ஆராத்திரிக ஸ்தவன ரச்சிசிதாரே. அதரலி ஒன்று சரண ஹீகிதே: பஞ்சன துக்க கஞ்சன கருணாகன கர்ம கடோர் பிராணார்பண ஜகத தாரண கிருந்தன கலிடோர். இது ஸ்ரீ ராமகிருஷ்ணரு கிருந்தன கலிடோர் அந்த கலிய பாஷவன்ன கத்தரிசி ஹாக்கிது. கிருந்தன அந்த கத்தரிசி ஹாக்கோது யாவதன்ன கலிய பாஷவன்ன கத்தரிசி ஹாக்கிதாரே அந்த. இதன் திருக்கோளோதிக்கு ஒன்று மூணு நிதர்சனங்களை நாம் நோடோண. பாகவதத்தில் கலிபாஷத் பற்றி ஒரு சண்ண இது வருது. ஸ்ரீகிருஷ்ணன் லீலா சமாப்தி ஆதமே பரீட்சித ராஜ்யவன் ஆழ்த்தா இருத்தானே. ஆ சமயத்தில் சரஸ்வதி நதி தீரத்தில் ஒரு கோவு மத்தே ஒரு ரிஷப சம்வாத நடத்திருத்தே. ತುಂಬ ಅಳ್ತಾ ಇರುತ್ತೆ ಆ ಗೋವು. ಆ ಗೋಮಾತೆ ಅಳೋದನ್ನು ನೋಡಿ ವೃಷಭ ತುಂಬ ಕಷ್ಟಪಟ್ಟು ಕುಂತ್ಕೊಂಡು ಅದ್ರ ಹತ್ರ ಬಂದು ಕೆಲವು ಪ್ರಶ್ನೆಗಳನ್ನ ಹಾಕುತ್ತೆ. ಯಾಕೆ ನೀನು ಅಳ್ತಾ ಇದೀಯಾ? ನಿನಗೆ ಪ್ರಿಯವಾದ ಜನರು ಏನಾದರೂ ಕಳೆದು ಹೋಗಿದ್ದಾರಾ? ಅಥವಾ ನನ್ನ ಅವಸ್ಥೆ ನೋಡಿ ನಿನಗೆ ತುಂಬ ಮುರುಕ ಆಗ್ತಾ ಇದೆಯಾ? ಎಲೆ ಪೃಥ್ವಿ, ನನಗನ್ಸುತ್ತೆ ಈಗ ಕೃಷ್ಣ ಇಲ್ಲ, ಆದ್ರಿಂದ ನಿನಗೆ ಬಹಳ ದುಃಖ ಆಗ್ಬಿಟ್ಟಿದೆ ಅಂತ. ಹೀಗೆ ಗೋವಿನ ರೂಪದಲ್ಲಿರೋ ಧರೆ ಭೂಮಾತೆ ಉತ್ತರಿಸ್ತಾಳೆ: ಎಲೆ ಧರ್ಮನೇ, ನೀನು ಕೇಳಿದ್ದೆಲ್ಲ ಹಾಗೇನೇ ಇದೆ. ನನಗೆ ನಿನ್ನ ಸ್ಥಿತಿ ನೋಡಿನೂ ತುಂಬ ದುಃಖ ಆಗ್ತಾ ಇದೆ. ಮತ್ತೆ ಕೃಷ್ಣ ಇಷ್ಟೋ ದಿನ ನನ್ನ ಮೇಲೆ ಆಟಾಡ್ಕೊಂಡಿದ್ದ, ನನ್ನ ಭಾರನ ಇಳಿಸಿದ್ದ, ಆದರೆ ಇವಾಗ ಅವನಿಲ್ಲ, ಅದರಿಂದ ನನಗೆ ಮುಂದೆ ಕದಿದು ಭಯ ಆಗ್ತಾ ಇದೆ. ಹೀಗೆ ಹೇಳ್ತಾ ಇರೋ ಅಷ್ಟರಲ್ಲೇ ಒಬ್ಬ ಮನುಷ್ಯ ಕ್ಷತ್ರಿಯ ವೇಷದಲ್ಲಿದ್ದಾನೆ. ಅವನು ಬಂದು ಈ ವೃಷಭದ ಒಂದು ಕಾಲು ನೆಟ್ಟಿಗಿರುತ್ತೆ, ಆ ಒಂದು ಕಾಲನ್ನು ಸಹ ಹೊಡೆಯಕ್ಕೆ ಶುರು ಮಾಡ್ತಾನೆ. ಇಲ್ಲೇ ದೂರದಲ್ಲಿ ನಿಂತು ಪರೀಕ್ಷಿತ ರಾಜ ಈ ದೃಶ್ಯನ ನೋಡಿ ತಕ್ಷಣ ಹತ್ರ ಬರ್ತಾನೆ. ಬಂದ್ಬಿಟ್ಟು ಹೊಡಿತಾ ಇರೋನಿಗೆ ಹೇಳ್ತಾನೆ: ಎಲೆ ದುಷ್ಕರ್ಮಿ, ಎಷ್ಟು ಸಾಹಸ ನಿನಗೆ! ನನ್ನ ರಾಜ್ಯದಲ್ಲಿ ನಾನು ಬದುಕಿರ್ಬೇಕಾದ್ರೆ ಈ ಥರ ನೀನು ಈ ಥರ ದುಷ್ಕರ್ಮ ಮಾಡ್ತಾ ಇದೆಯಲ್ಲ, ಅದು ಇದು ಧರ್ಮರಾಜ ಆಳಿದಂಥ ರಾಜ್ಯ, ಎಚ್ಚರಕ್ಕೆ ಅಂತ. ಆಮೇಲೆ ಅಲ್ಲಳ್ತಾ ಇರೋ ಗೋವನ್ನು ನೋಡಿ ಅವನಿಗೆ ತುಂಬ ಮುರುಕ ಉಂಟಾಗುತ್ತೆ. ಅವನು ಅದನ್ನು ಮತ್ತೆ ವೃಷಭನ ಸಮಾಧಾನ ಮಾಡ್ತಾನೆ: ನೀವಿಬ್ರು ಯಾರೇ ಆಗಿರಲಿ ಭಯ ಪಡಬೇಡಿ, ನಿಮ್ಮ ಈ ಸ್ಥಿತಿಗೆ ಏನು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ, ಇವನ್ನ ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಆ ವೃಷಭದ್ದು ಮೂರು ಕಾಲನು ಕುಂಟಾಗಿರುತ್ತೆ. ಅದನ್ನು ನೋಡಿ ಈ ರಾಜ ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾನೆ: ಎಲೆ ವೃಷಭ, ನಿನ್ನ ಮೂರು ಕಾಲನ್ನು ಯಾರು ಕುಂಟು ಮಾಡಿದ್ರು? ಅದಕ್ಕೆ ಆ ವೃಷಭ ನೇರವಾಗಿ ಉತ್ತರ ಹೇಳುತ್ತೆ: ನೋಡಪ್ಪ, ಕೆಲವ್ರು ಹೇಳ್ತಾರೆ ನಮ್ಮ ಸ್ಥಿತಿಗೆ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ಹೇಳಿ, ಇನ್ನು ಕೆಲವರು ಹೇಳ್ತಾರೆ ನಮ್ಮ ಗ್ರಹಚಾರ ಕಾರಣ, ಇನ್ನು ಕೆಲವ್ರು ಹೇಳ್ತಾರೆ ನಮ್ಮ ಸ್ವಭಾವ ಕಾರಣ, ಇನ್ನು ಕೆಲವ್ರು ಹೇಳ್ತಾರೆ ದೇವರೇ ಕಾರಣ ಅಂತ ಹೇಳಿ. ನನಗೆ ಯಾವುದು ಅಂತ ಗೊತ್ತಿಲ್ಲ, ನೀನೇ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪರೀಕ್ಷಿತ ನಕ್ಬಿಟ್ಟು ಹೇಳ್ತಾನೆ: ಹಾಂ ಹಾಂ, ಗೊತ್ತಾಯಿತು, ಶಾಸ್ತ್ರಗಳು ಹೇಳುತ್ತವೆ ಪಾಪಿ ಹೆಸರನ್ನು ಯಾರು ಹೇಳ್ತಾರೋ ಅವರಿಗೆ ಪಾಪಿ ಯಾವುದ್ರ ನರಕಕ್ಕೆ ಹೋಗ್ತಾನೋ ಅದೇ ನರಕ ಸಿದ್ಧವಾಗಿದೆ ಅಂಥೇಳಿ. ನಾವು ಹೇಳ್ತೀವಲ್ಲ, ಆಡಿದವನ ಪಾಪ ಮಾಡಿದವನ ಬಾಯಿನಲ್ಲಿ ಅಂಥೇಳಿ. ಹಾಗೆ ಅದಕ್ಕೆ ನೀನು ನೇರವಾಗಿ ಉತ್ತರ ಹೇಳ್ತಾ ಇಲ್ಲ. ಈ ಥರ ಧರ್ಮ ಸೂಕ್ಷ್ಮ ನಿನಗೆ ತಿಳಿದಿದೆ ಅಂದರೆ ನೀನು ಧರ್ಮನೇ ಇದ್ದಿರಬೇಕು ಅಂತ ಹೇಳ್ತಾನೆ. ಆವಾಗ ಧರ್ಮ ವೃಷಭ ರೂಪದಲ್ಲಿರೋ ಧರ್ಮಕ್ಕೆ ಸಂತೋಷ ಆಗುತ್ತೆ, ಇವನು ರಾಜ ಉತ್ತಮವಾಗಿದ್ದಾನೆ ಅಂಥೇಳಿ. ಆಮೇಲೆ ರಾಜ ಪರೀಕ್ಷಿತ ಮುಂದುವರಿಸಿ ಹೇಳ್ತಾನೆ: ತಪಸ್ಸು, ಶೌಚ, ದಯೆ ಮತ್ತು ಸತ್ಯ, ಇವು ನಾಲ್ಕು ಧರ್ಮದ ಪಾದಗಳು ಅಂತ ಹೇಳಲ್ಪಟ್ಟಿದೆ. ನೀನಿವಾಗ ನಿಂತಿರೋದು ಆ ಧರ್ಮದ ಮೇಲೇನೆ. ಈ ಕಲಿಯುಗದಲ್ಲಿ ಮಾನವ ಸತ್ಯ ಪರಿಪಾಲನೆಯಿಂದ ಮಾತ್ರ ಧರ್ಮನ ಪಾಲಿಸೋದಕ್ಕೆ ಸಾಧ್ಯ ಅಂತ ಸಹ ಶಾಸ್ತ್ರ ಹೇಳುತ್ತೆ. ಇವಾಗ ನಿನ್ನ ಸರಿಯಾಗಿರೋ ಕಾಲು ಅದೇನೇನೆ ಸತ್ಯ, ಅದ್ರ ಮೇಲೆ ನಿಂತಿದ್ಯಾ, ಅದನ್ನು ಸಹ ಈ ಮನುಷ್ಯ ಬಂದು ಮುರಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂದರೆ ಈ ಮನುಷ್ಯ ಕಲಿನೇ ಇರಬೇಕು. ಹಾಗಾದರೆ ಇವನ್ನ ನಾನು ಈಗಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಖಡ್ಗ ಹಿಡಿದು ಅವನ್ನ ಕೊಲ್ಲಕ್ಕೆ ಹೋಗ್ತಾನೆ. ಆವಾಗ ತಕ್ಷಣ ಮನುಷ್ಯ ತನ್ನ ವೇಷನ ತೆಗೆದುಹಾಕಿ ಇವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಂಡು ಶರಣಾಗತನಾಗ್ತಾನೆ. ನಾನು ಶರಣಾಗತನಾಗಿದ್ದೀನಿ, ಕೊಲ್ಲಬೇಡ ಅಂತ ಹೇಳಿ ಪರೀಕ್ಷಿತ ಹೇಳ್ತಾನೆ, ಹೌದು ಶರಣಾಗತರಾದವನ್ನ ಕೊಲ್ಲಕ್ಕಾಗೋದಿಲ್ಲ, ಆದರೆ ನೀನು ಅಧರ್ಮದ ನಂಟ, ಆದ್ರಿಂದ ನನ್ನ ರಾಜ್ಯದಲ್ಲಿ ಒಂದು ನಿಮಿಷನೂ ನೀನು ಇರಬಾರ್ದು, ಈ ಕೂಡಲೇ ನೀನು ಹೊರಟೋಗ್ಬಿಡು. ಆವಾಗ ಅವನು ಕಲಿ ನಡುಗ್ತಾ ಹೇಳ್ತಾನೆ, ಮಹಾರಾಜ ಇಡೀ ಭೂಮಂಡಲನೇ ನಿನ್ನ ಅಧೀನದಲ್ಲಿದೆ, ಇದನ್ನು ಬಿಟ್ಬಿಟ್ಟು ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ? ಭಗವಂತ ಒಳ್ಳೆಯದನ್ನು ಸೃಷ್ಟಿಸಿರೋ ತರಹ ಕೆಟ್ಟದನ್ನು ಸಹ ಸೃಷ್ಟಿ ಮಾಡಿದ್ದಾನೆ. ಕೆಟ್ಟದ್ದು ಒಳ್ಳೆಯದರ ಛಾಯಾ ಮಾತ್ರ, ಆದ್ದರಿಂದ ನನಗೂ ಎಲ್ಲಾದರೂ ಒಂದು ಕಡೆ ಇರೋದಕ್ಕೆ ಸ್ಥಾನ ಇರಲೇಬೇಕು ಅಲ್ವಾ? ನೀನೇ ಒಂದು ಸ್ಥಾನನ ತಿಳಿಸ್ಬಿಡು, ನಿಗದಿಪಡಿಸು, ನಾನು ಅಲ್ಲಿಗೆ ಹೋಗ್ತೀನಿ ಅಂತ. ಪರೀಕ್ಷಿತ ಯೋಚಿಸ್ತಾನೆ, ಹೌದು ಈ ಕಲಿ ಹೇಳೋದು ಸರಿನೇ, ಕತ್ಲು ಇಲ್ದಿದ್ರೆ ಬೆಳಕಿನ ಮಹತ್ವನ ಯಾರು ಅರಿತಾ ಇದ್ರು? ಒಳ್ಳೆ ಪರಿಸ್ಥಿತಿನಲ್ಲಿರೋರು ಭಗವಂತನ ಎಷ್ಟು ಮಾತ್ರ ಸ್ಮರಿಸಬಹುದು ಅಂತ ಹೇಳಿ ಹೇಳ್ತಾನೆ. ಹಾ ಸರಿ, ನೀನು ಹೇಳೋದು ಸರಿಯಾಗಿದೆ ಕಲಿ, ನೀನು ಎಲ್ಲಿ ಜನ ಭಗವಂತನ ಸ್ಮರಿಸೋದಿಲ್ವೋ, ಭಗವಂತನ ಪೂರ್ತಿ ಮರ್ತೇ ಇದ್ದಾರೋ ಅಲ್ಲಿ ನೀನು ನೆಲೆಸ್ಕೋಬೋದು, ಹೋಗು. ಹಾಗೆ ಎಲ್ಲಿ ಜೂಜು, ಕುಡಿತ, ಕಾಮಾಸಕ್ತಿ ಮತ್ತು ಹಿಂಸಾ ಪ್ರವೃತ್ತಿ ಇದೆಯೋ ಅಲ್ಲೆಲ್ಲ ನೀನು ಸ್ನಾನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಕಲಿ ಮತ್ತೆ ಮುಂದುವರೆದು ಹೇಳ್ತಾನೆ, ಈ ಐದು ಒಂದೇ ಸ್ಥಳ ಇರೋದನ್ನು ಒಂದನ್ನು ಹೇಳ್ಬಿಡಪ್ಪ, ನಾನು ಅಲ್ಲೇ ಹೋಗಿ ನೆಲೆಸ್ಬಿಡ್ತೀನಿ ಅಂತ. ಅದಕ್ಕೆ ಪರೀಕ್ಷಿತ ಯೋಚನೆ ಮಾಡಿ ಹೇಳ್ತಾನೆ, ಚಿನ್ನ ಚಿನ್ನ ಕಾಂಚನ, ಅದು ಎಲ್ಲಿದೆಯೋ ಅಲ್ಲಿ ದುರಾಸೆ, ಸುಳ್ಳು, ದುರಹಂಕಾರ ಎಲ್ಲ ದೋಷಗಳು ಇರುತ್ತವೆ, ಅದನ್ನು ನೀನು ಸ್ನಾನ ಮಾಡ್ಕೊಂಡು ನೀನು ನೆಲೆಸ್ಬೋದು ಅಂತ ಹೇಳಿಬಿಟ್ಟ. ಕಲಿ ಅಲ್ಲಿಂದ ಹೊರಟುಬಿಟ್ಟು ಚಿನ್ನದಲ್ಲಿ ನೆಲೆಸ್ತಾ ಅಂತ ಹೇಳ್ತಾರೆ. ನಮ್ಮ ಯುಗಾವತಾರಾದ ಶ್ರೀರಾಮಕೃಷ್ಣರು ಈ ಕಲಿಯ ಜಾಗವನ್ನು ಕಾಮಕಾಂಚನ ಅನ್ನೋದು ಎರಡೆರಡು ಪದದಲ್ಲಿ ಸಂಗ್ರಹಿಸಿಟ್ಟಿದ್ರು. ಅದಕ್ಕೆ ಅವರು ಪ್ರತಿ ಸಲನೂ ಹೇಳ್ತಾ ಇದ್ರು ಕಾಮಕಾಂಚನವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ. ಅವರು ಸಹ ಕಾಮಕಾಂಚನ ತ್ಯಾಗ ಮಾಡಿ ಎಷ್ಟು ಸಾಧನೆಗೈದರು. ಅಷ್ಟೇ ಅಲ್ಲದೆ ಯಾರು ಈ ಪಾಶದಲ್ಲಿ ಕಾಮಕಾಂಚನ ಪಾಶದಲ್ಲಿ ಸಿಲುಕಿದ್ರು ಕಲಿಪಾಶದಲ್ಲಿ ಅವ್ರನ್ನ ಸಹ ಉದ್ಧಾರ ಮಾಡಿದ್ರು. ಇದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಮೂವರು ಭಕ್ತರ ನಿದರ್ಶನ ನಾವು ಇವತ್ತು ಮನನ ಮಾಡ್ಬೋದು. ಹೇಗೆ ಶ್ರೀರಾಮಕೃಷ್ಣರು ಕಲಿ ಪಾಶವನ್ನು ಕತ್ತರಿಸಿದರು, ಗ್ರಂಥನ ಕಲಿದವರು ಹೇಗೆ ಅಂತ. ಕಾಳಿಪದ ಘೋಷ್ ಅನ್ನೋನು ಶ್ರೀರಾಮಕೃಷ್ಣರ ಭಕ್ತ. ಅವನವ್ರ ಹತ್ರ ಬಂದಿದ್ದೆ ಒಂದು ವಿಚಿತ್ರ. ಈ ಕಾಳಿಪದ ಹೆಚ್ಚೇನು ಓದಿರಲಿಲ್ಲ, ಆದರೆ ಅವನು ಒಂದು ಬ್ರಿಟಿಷಿನ ಪೇಪರ್ ಫಾರಂನಲ್ಲಿ ಕೆಲಸ ಪಡೆದಿದ್ದ. ತನ್ನ ಜಾಣ್ಮೆ ಮತ್ತು ನೈಪುಣ್ಯದಿಂದ ಮುಂದಕ್ಕೆ ಅವನಿಗೆ ಬಡ್ತಿಯಾಗಿ ಕಂಪ್ನಿನಲ್ಲಿ ಒಳ್ಳೆ ಮುಖ್ಯ ಪದವಿನಲ್ಲಿದ್ದ. ಕೈ ತುಂಬ ಸಂಬಳ ಸಿಗ್ತಾ ಇತ್ತು ಅವನಿಗೆ. ಆದರೆ ಒಂದು ಚಿಕ್ಕಾಸನು ಮನೆ ಕೊಡ್ದೇನೆ ಪೂರ್ತಿನೂ ಅವನು ಕುಡಿಯೋದಕ್ಕೆ ಹಾಕ್ತಾ ಇದ್ದ. ಅವನ ಹೆಂಡತಿ ವಿಷ್ಣು ಪ್ರಿಯಾಂಗಿನಿ ದೇವಿ ಅಂತ. ಅವಳು ತನ್ನ ಪತಿಯ ದುರಭ್ಯಾಸನ ಬಿಡಿಸೋದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಔಷಧಿನೋ ಮಂತ್ರನೋ ಏನಾದರೂ ಒಂದು ನಾನು ಸಿದ್ಧಿಸ್ಕೋಬೇಕು ಅಂತ ಹೇಳಿ ದಕ್ಷಿಣೇಶ್ವರಿಗೆ ಬಂದಿರ್ತಾಳೆ ರಾಮಕೃಷ್ಣರ ಬಳಿಗೆ. ರಾಮಕೃಷ್ಣರು ಅವಳ ಕತೆ ಕೇಳಿಬಿಟ್ಟು ಅವ್ರನ್ನ ಶ್ರೀಮಾತೆ ಬಳಿ ಕರೆಸ್ತಾರೆ. ಶ್ರೀಮಾತೆ ಮತ್ತೆ ಅವಳನ್ನ ರಾಮಕೃಷ್ಣ ಬಳಿ ಕಳಿಸ್ತಾರೆ. ಹೀಗೆ ಮೂರು ಸರಿ ಆ ಕಡೆಯಿಂದ ಈ ಕಡೆ ಓಡಾಡಿದ ಮೇಲೆ ಶ್ರೀಮಾತೆಗೆ ಅವಳನ್ನ ನೋಡಿ ತುಂಬ ಕನಿಕರ ಬರುತ್ತೆ. ಆವಾಗ ಅವರು ತಾವು ಪೂಜೆ ಮಾಡಿದ್ದ ಬಿಲ್ಪತ್ರ ಮೇಲೆ ಶ್ರೀರಾಮಕೃಷ್ಣರ ಹೆಸರನ್ನು ಬರೆದುಬಿಟ್ಟು ಅವಳು ಕೈಗಿಟ್ಬಿಟ್ಟು ಹೇಳ್ತಾರೆ, ನೋಡಮ್ಮ ಇದನ್ನು ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂಡು ಬಾ, ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತೆ, ನಿನಗೆ ಒಳ್ಳೇದಾಗುತ್ತೆ, ಭಗವಂತನ ನಾಮ ಜಪಿಸ್ತಾ ಇರು ಅಂತ ಹೇಳಿ. ಈ ವಿಷ್ಣು ಪ್ರಿಯಾಗಿನಿ ಹಾಗೇ ತುಂಬ ನಿಷ್ಠೆಯಿಂದ ಅವ್ರು ಹೇಳಿದ ಹಾಗೆ 12 ವರ್ಷಗಳ ಕಾಲ ಉಪಾಸನೆ ಮಾಡ್ಕೊಂಡು ಬಂದಿರ್ತಾಳೆ. ಇವನು ಈ ಕಾಳಿಪದ ಘೋಷ ರಾಮಕೃಷ್ಣ ಹತ್ರ ಈ ಇದಾದ್ಮೇಲೆ ಬರೋದು, 12 ವರ್ಷ ಕಾಲ ಅವಳ ಹೆಂಡತಿ ತಪಸ್ಸೆ ಮಾಡಿದ್ಮೇಲೆ ಬರ್ತಾನೆ. ಅವನ ಕರ್ಕೊಂಬರೋದು ಗಿರೀಶ್ ಘೋಷ. ಗಿರೀಶ್ ಘೋಷ ಮತ್ತೆ ಕಾಳಿಪದನ ಭಕ್ತರೆಲ್ಲರೂ ಅಣ್ಣ ತಮ್ಮಂದರು, ಜಗಾಯಿ ಮದಾಯಿ ಅಂತ ಕರೀತಾ ಇದ್ರು. ಸಾವಿರದ 1884 ಗಿರೀಶ್ ಘೋಷ ಕಾಳಿಪದ ಘೋಷನ ಕರ್ಕೊಂಬರ್ತಾನೆ. ಅವಾಗ ರಾತ್ರಿ ಆಗಿರುತ್ತೆ. ಅವನು ಬಂದಾಗ ಲಾಟು ಮಹಾರಾಜ್ ಅಲ್ಲೇ ಇರ್ತಾನೆ. ಲಾಟು ಮಹಾರಾಜ್ ಮೂಲಕನೇ ಇವನ್ ಕಾಳಿಪದ ಘೋಷ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅವನ್ನ ನೋಡಿದ ತಕ್ಷಣ ಶ್ರೀರಾಮಕೃಷ್ಣರು ಹೇಳ್ತಾರೆ, ಈ ಮನುಷ್ಯ ಬಂದಿದ್ದಾನಲ್ಲ, ಇವನ್ 12 ವರ್ಷ ಕಾಲ ಅವನ ಹೆಂಡತಿನ ತುಂಬ ಗೋಳಾಡಿಸ್ಬಿಟ್ಟು ಇವಾಗ ಬಂದಿದ್ದಾನೆ. ಅದನ್ನು ಕೇಳಿದ ತಕ್ಷಣ ಕಾಳಿಪದಂಗೆ ದಂಗಾಗಿ ಹೋಗುತ್ತೆ, ಮಾತಾಡೋಕ್ಕೆ ಆಗೋದಿಲ್ಲ. ಆಮೇಲೆ ರಾಮಕೃಷ್ಣನೇ ಕೇಳ್ತಾರೆ, ಏನಪ್ಪ ನಿನಗೇನು ಬೇಕು? ಅವನು ಲಜ್ಜೆ ಬಿಟ್ಟು ಹೇಳ್ತಾನೆ, ನಂಗೆ ಕುಡಿಯೋಕೆ ಸ್ವಲ್ಪ ಮದ್ಯ ಕೊಡ್ತೀರಾ? ಅಲ್ಲಿದ್ದವ್ರಿಗೆ ಕೆಲವರು ಕೋಪ ಬಂತು, ವಿಚಿತ್ರ ಅನ್ನಿಸ್ತು. ಆದರೆ ಶ್ರೀ ರಾಮಕೃಷ್ಣರು ನಗ್ತಾನೆ, ಓ ಕೊಡಬಲ್ಲೆ, ಆದರೆ ನನ್ನ ಬಳಿ ಇರೋ ಮದ್ಯ ಇದೆಯಲ್ಲ ತುಂಬ ಮತ್ತು ಬರ್ಸುತ್ತೆ, ನಿನಗೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಕಾಳಿಪದ ಹೇಳ್ತಾನೆ, ಓ ಹೌದಾ, ಹಾಗಾದರೆ ಪಕ್ಕ ಬ್ರಿಟಿಷ್ ವೈನ ಅದು. ನನ್ನ ಗಂಟಲು ಒಣಗೋಗ್ತಿದೆ ಮಾಷೇರೇ, ದಯವಿಟ್ಟು ಒಂದು 4 ಗುಡ್ಕ ಆದರೂ ಕೊಡಿ, ನನ್ನ ಗಂಟಲು ನಾನು ನೆನೆಸ್ಕೊಳ್ತೀನಿ ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣ ಹಾಗಾದರೂ ನಗ್ತಾನೆ, ಹೇಳ್ತಾರೆ, ಇಲ್ಲ ಇಲ್ಲ, ಬ್ರಿಟಿಷರ ಮಧ್ಯ ಅಲ್ಲಪ್ಪ ಅದು, ಪಕ್ಕ ದೇಶಿ ಮಾಲು, ಮನೆಯಲ್ಲೇ ಮಾಡಿರೋದು. ಆದರೆ ಇದನ್ನು ಯಾರಿಗೆ ಅಂದರೆ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ತಡ್ಕೊಳಕ್ಕಾಗೋದಿಲ್ಲ ಎಲ್ಲರೂ ಇದನ್ನು. ಒಂದ್ಸಲ ಇದ್ರ ರುಚಿ ನೋಡಿದ್ರೆ ಬ್ರಿಟಿಷರು ಪೊಟಿಷರು ಎಲ್ಲರೂ ಏನೂ ಸಪ್ಪೆ ಆಗ್ಬಿಡುತ್ತೆ. ನಾನು ಕೊಡೋ ಮಧ್ಯ ನೀನು ತಗೊಳಕ್ಕೆ ಸಿದ್ಧ ಆಗಿದೆಯಾ? ಯೋಚನೆ ಮಾಡು. ಕಾಳಿಪದ ಒಂದು ಸ್ವಲ್ಪ ಯೋಚಿಸ್ಬಿಟ್ಟು ಹೇಳ್ತಾನೆ, ಮಹಾಶಯರೇ, ನನ್ನ ಇಡೀ ಜೀವನ ಮತ್ತೇರಿನೇ ಇರಬೇಕು, ಆ ಥರದ ಮಧ್ಯ ನನಗೆ ದಯವಿಟ್ಟು ಕೊಟ್ಬಿಡಿ. ಶ್ರೀರಾಮಕೃಷ್ಣರು ಅವನ್ನ ಸುಮ್ಮನೆ ಸ್ಪರ್ಶಿಸ್ತಾರಷ್ಟೇನೆ. ಆ ಕ್ಷಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಅವನಿಗೆ ತುಂಬ ಬಿಕ್ಕಿ ಬಿಕ್ಕಿ ಅಳು ಬರುತ್ತೆ, ಒಳಗಿಂದ ಅಳು ಬರುತ್ತೆ. ಅಲ್ಲಿ ಇರೋರೆಲ್ಲ ಅವನಿಗೆ ಸಮಾಧಾನ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ, ಅವನು ನಿಲ್ಸೋಕ್ಕೆ ಆಗೋದಿಲ್ಲ. ಕಡೆ ಹೇಗೋ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೂ ರಾಮಕೃಷ್ಣರದೇ ನೆನಪು, ಯಾವಾಗ ಮತ್ತೆ ಅವ್ರನ್ನ ನೋಡ್ತೀನೋ ಅಂಥೇಳಿ ತುಂಬ ಹಂಬಲ. ಸರಿ, ಸ್ವಲ್ಪ ದಿನದಲ್ಲೇ ಅವನು ಒಂದು ದೋಣಿ ಮಾಡಿಕೊಂಡು ದಕ್ಷಿಣೇಶ್ವರಕ್ಕೆ ಬಂದೇ ಬಿಟ್ಟ. ಶ್ರೀರಾಮಕೃಷ್ಣ ಅವನ್ನ ನೋಡಿದ ತಕ್ಷಣ ಹೇಳ್ತಾರೆ, ಓ ನಾನು ಈಗ ತಾನೇ ಕಲ್ಕತ್ತೆ ಹೋಗಬೇಕು ಅಂದ್ಕೊಂತಿದ್ದೆ, ನೀನು ಬಂದಿದ್ಯಾ ಇವಾಗ ಅಂತ. ಅವನು ಹೇಳ್ತಾನೆ, ಮಹಾಶಯರೇ, ನಾನು ಬಂದಿರೋ ದೋಣಿ ಈಗ ನಿಂತು ಗಂಗಾ ಘಾಟ್ ಘಟ್ಟದಲ್ಲಿ ನಿಂತಿದೆ, ನೀವು ಒಪ್ಪೋದಾದರೆ ನಿಮ್ಮನ್ನು ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಂತ. ಸರಿ, ಶ್ರೀರಾಮಕೃಷ್ಣ ಲಾಟು ಮಹಾರಾಜನ ಜೊತೆ ಕರ್ಕೊಂಡು ಹೊರಟು ಬಿಡ್ತಾರೆ. ಕಾಳಿಪದ ಅವರು ತಿಳಿದೇ ಇರೋ ಹಾಗೆ ಅಂಬಿಕನಿಗೆ ಮೊದಲೇ ಹೇಳಿಟ್ಟಿರ್ತಾರೆ, ನೀನು ದೋಣಿನ ನೇರವಾಗಿ ಗಂಗಾ ಮಧ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಅವನು ಹಾಗೆ ಮಾಡ್ದ. ಗಂಗಾ ಮಧ್ಯಕ್ಕೆ ಬಂದಾಗ ಇವನು ಕಾಳಿಪದ ರಾಮಕೃಷ್ಣರ ಮುಂದೆ ಮಂಡಿ ಊರ್ಬಿಟ್ಟು ಅವ್ರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಮಹಾಶಯರೇ, ನೀವೇ ನಮ್ಮ ರಕ್ಷಕರು, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನನ್ನು ಉದ್ಧಾರ ಮಾಡಿ ಅಂತ ಬೇಡ್ಕೊಳ್ತಾನೆ. ಶ್ರೀರಾಮಕೃಷ್ಣರು, ಏ ಬಿಡು, ಇಲ್ಲ ಇಲ್ಲ, ನೀನು ದೇವ್ರನ್ನ ಸ್ಮರಿಸಪ್ಪ, ದೇವ್ರ ಹೆಸರನ್ನು ಹೇಳು, ನಿನ್ನ ಮುಕ್ತಿ ಸಿಗುತ್ತೆ. ಕಾಳಿಪದ ಹೇಳ್ತಾನೆ, ನಾನೊಬ್ಬ ಗೂಂಡ, ನಾನೊಬ್ಬ ಕುಡುಕ, ನನಗೆ ದೇವ್ರ ಸ್ಮರಣೆ ಅಂದ್ರೇನು, ನನಗೆ ಸಮಯನಾದರೂ ಎಲ್ಲಿದೆ? ನೀವು ಕೃಪಾಸಾಗರರು, ನನ್ನಂತಹ ಶಿಸ್ತು ಸಂಯಮ ಇಲ್ಲದೇ ಇರೋವಂಥ ದುರಾಚಾರಿನ ನೀವು ತಾನೇ ಕಾಪಾಡಬೇಕು ಅಂಥೇಳಿ ಗಟ್ಟಿಯಾಗಿ ಕಾಲು ಹಿಡ್ಕೊಂಡೇ ಇರ್ತಾನೆ. ಕಡೆಗೆ ಬೇರೆ ದಾರಿ ಕಾಣದೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನ್ನ ನಾಲ್ಗೆ ತೆರಿ ಅಂಥೇಳಿ. ಅವನ ನಾಲ್ಗೆ ಮೇಲೆ ಒಂದು ಮಂತ್ರನ ಬರೆದು ಹೇಳ್ತಾರೆ, ಇನ್ನು ಮುಂದೆ ನೀನೇನು ಮಾಡಬೇಕಾಗಿಲ್ಲ, ನಿನ್ನ ನಾಲ್ಗೆ ತಾನಾಗಿನೇ ಮಂತ್ರನ ಉಚ್ಚರಿಸುತ್ತೆ. ಆದರೆ ಇದರಿಂದ ಕಾಳಿಪದನಿಗೇನು ಸಂತೋಷ ಆಗಲಿಲ್ಲ. ಅವನು ಹೇಳ್ದ, ಇದು ನನಗೇನು ಬೇಕಾಗಿರ್ಲಿಲ್ವಲ್ಲ. ರಾಮಕೃಷ್ಣ ಹೇಳ್ತಾರೆ, ಮತ್ತಿನ್ನೇನು ಬೇಕು? ಕಾಳಿಪದ ಹೇಳ್ತಾನೆ, ನೋಡಿ, ನಾನು ಈ ಪ್ರಪಂಚ ಬಿಟ್ಟು ಹೋಗಬೇಕಾದ್ರೆ ಸುತ್ತಲೂ ನನಗೆ ಕತ್ಲೇನೇ ಕಾಣಿಸುತ್ತೆ. ನನ್ನ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಬಾಂಧವರಾಗಲಿ, ಯಾರೂ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂತಹ ಭಯಂಕರ ಸಮಯದಲ್ಲಿ ನೀವೊಬ್ಬರೇ ನನ್ನ ರಕ್ಷಕರು, ನೀವು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರಲೇಬೇಕು. ನೀವು ನಿಮ್ಮ ಎಡಗೈನಲ್ಲಿ ಕಂಡೀಷನ್ ಬೇರೆ ಹಾಕ್ತಾನೆ. ನೀವು ನಿಮ್ಮ ಎಡಗೈನಲ್ಲಿ ಒಂದು ದೀಪ ಹಿಡ್ಕೊಂಡಿರ್ಬೇಕು, ಬಲಗೈನಲ್ಲಿ ನನ್ನ ಕೈನ ಹಿಡ್ಕೊಂಡು ನನಗೆ ದಾರಿ ತೋರಿಸ್ತಾ ತೋರಿಸ್ತಾ ಕರ್ಕೊಂಡು ಹೋಗಬೇಕು. ನೀವು ಹಾಗೆ ನನ್ನನ್ನು ಕರ್ಕೊಂಡು ಹೋದಾಗ ನಾನು ನಿಮ್ಮೊಂದಿಗೆ ಸದಾ ಸರ್ವದಾ ಇರ್ತೀನಿ. ಆದ್ದರಿಂದ ನನ್ನ ಈ ಪ್ರಾರ್ಥನೆನ ನೀವು ನೆರವೇರಿಸಲೇಬೇಕು ಅಂತ. ಶ್ರೀರಾಮಕೃಷ್ಣರು ಅವನ ಆಂತರಿಕವಾದ ಪ್ರಾರ್ಥನೆ ಕೇಳಿ ಕರುಣಾರ್ದರಾಗಿ ಹೇಳ್ತಾರೆ, ಆಗ್ಲಪ್ಪ ಆಗಲಿ, ನಿನ್ನ ಪ್ರಾರ್ಥನೆ ಈಡೇರುತ್ತೆ ಹೋಗು ಅಂತ. ಅವನದನ್ನು ಮೂರು ಸಲ ಹೇಳಿಸ್ಕೊಳ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರು ಸುತ್ತಮುತ್ತ ನೋಡಿ ಹೇಳ್ತಾರೆ, ಅಯ್ಯೋ ದೇವ್ರೆ, ನೀನು ನನ್ನನ್ನು ಗಂಗೆ ಮಧ್ಯಕ್ಕೆ ಕರ್ಕೊಂಬಂದು ಈ ಥರ ಒಂದೊಳ್ಳೆ ನಾಟಕ ಮಾಡಿಬಿಟ್ಟಿಯಲ್ಲಪ್ಪ ಅಂಥೇಳಿ. ಆಮೇಲೆ ದೋಣಿ ಕಲ್ಕತ್ತಾಗ ತಲುಪುತ್ತೆ. ಅವ ಕಾಳಿಪದ ಕೇಳ್ತಾನೆ, ಮಹಾಶಯರೆ ನೀವು ಎಲ್ಲಿಗೆ ಹೋಗಬೇಕು ಹೇಳಿ, ನಾನು ಅಲ್ಲಿಗೆ ತಲುಪಿಸ್ತೀನಿ ಅಂತ. ಅವನಿಗೆ ಒಂದು ಆಶ್ಚರ್ಯ ಆಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನನಗೆ ಇವಾಗ ನಿಮ್ಮ ಮನೆಗೆ ಹೋಗಬೇಕು ಅಂತ ಇಚ್ಛೆ ಆಗ್ತಾ ಇದೆ. ತಕ್ಷಣವೇ ಅವನು ಗಾಡಿ ತರಿಸಿ ಅವ್ರನ್ನ ಮನೆಗೆ ತುಂಬ ಗೌರವದಿಂದ ಕರ್ಕೊಂಡು ಹೋಗ್ತಾನೆ. ನೋಡಿ, ಒಬ್ಬಳು ಸತಿಯ ಪ್ರಾರ್ಥನೆ ಭಗವಂತನ ತನ್ನ ಮನೆಗೆ ಕರ್ಕೊಂಬಂದ್ಬಿಡುತ್ತೆ. ಅವ್ರನ್ನ ಎಲ್ಲಿ ಕೂರಿಸಿರ್ತಾನೋ ಅಲ್ಲಿ ಅನೇಕ ದೇವದೇವಿಯರ ಪಟಗಳಿರುತ್ತೆ. ಅದನ್ನು ನೋಡಿ ಶ್ರೀರಾಮಕೃಷ್ಣರು ತುಂಬ ಸಂತೋಷ ಆಗುತ್ತೆ. ಅವ್ರ ಭಾವದಲ್ಲಿ ಅನೇಕ ಹಾಡುಗಳನ್ನು ಹಾಡ್ತಾರೆ. ಅಲ್ಲಿ ಒಂದು ಆಧ್ಯಾತ್ಮಿಕ ಸನ್ನಿವೇಶನೇ ಸೃಷ್ಟಿಯಾಗುತ್ತೆ. ಇದನ್ನು ಅವನು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾನೆ. ಶ್ರೀರಾಮಕೃಷ್ಣರು ತಮ್ಮ ಚಿಕಿತ್ಸಾರ್ಥವಾಗಿ ಕಾಶಿಪುರದ ಮನೆಗೆ ಬಂದಿದ್ದಾಗ ಒಂದು ದಿನ ಶ್ರೀರಾಮಕೃಷ್ಣರು ಈ ಕಾಳಿಪದನ ಎದೆಯನ್ನು ಮುಟ್ಟಿ ಹೇಳ್ತಾರೆ, ನಿನ್ನೊಳಗಡೆ ಇರೋದು ಎಚ್ಚೆತ್ಕೊಳ್ಳಿ ಅಂತ ಹೇಳಿ. ಹಾಗೆ ಹರಿಸ್ಬಿಟ್ಟು ಅವನ ಗಲ್ಲನ ಮುಟ್ಟಿ ಹೇಳ್ತಾರೆ, ನೋಡು, ಭಗವಂತನ ಯಾರು ಪ್ರಾಮಾಣಿಕವಾಗಿ ಬಯಸಿದ್ದಾರೋ ಅಥವಾ ದೈನಂದಿನ ಧಾರ್ಮಿಕ ಆಚರಣೆನ ಯಾರು ನಿಷ್ಠೆಯಿಂದ ಮಾಡಿದ್ದಾರೋ ಅವ್ರು ಖಂಡಿತ ಇಲ್ಲಿಗೆ ಬಂದೇ ಬರಬೇಕು ಅಂಥೇಳಿ ಅವನ ಗಲ್ಲ ಸವರಿ ಅವನ ಹರಿಸ್ತಾರೆ. ಅವರ ಪ್ರೇಮಪೂರ್ಣವಾದ ವ್ಯವಹಾರ ನೋಡಿ ಇವನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅವನು ಪೂರ್ತಿ ಬದಲೆ ಆಗಿಬಿಡ್ತಾನೆ ಕಾಳಿಪದ. ಅವತ್ತಿನಿಂದ ಅವನು ಕುಡಿಯೋದನ್ನು ಬಿಟ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಪ್ರಾಪಂಚಿಕವಾದದ್ರಲ್ಲಿ ಒಂಚೂರು ಆಸಕ್ತಿ ಇರೋದಿಲ್ಲ, ಕಡಿಮೆಯಾಗಿ ಹೋಗ್ಬಿಡುತ್ತೆ. ಅವನು ದೇಹ ಬಿಡಬೇಕಾದ್ರೆ ಸ್ವಾಮಿ ಪ್ರೇಮಾನಂದರು ಅಲ್ಲಿದ್ರಂತೆ. ಅವರು ಅದನ್ನು ಕಂಡುಬಿಟ್ಟು ಅದನ್ನು ಲಾಟು ಮಹಾರಾಜಿಗೆ ಹೇಳಿರ್ತಾರೆ, ನೋಡೋ ಹೀಗೀಗಾಯಿತು ಅವನ ದೇಹ ಬಿಡಬೇಕಾದ್ರೆ ಅಂತ. ಲಾಟು ಮಹಾರಾಜರು ಅದನ್ನು ಇನ್ನೊಬ್ರಿಗೆ ಹೇಳ್ತಾ ಹೇಳ್ತಾರೆ, ನೋಡಿ, ಕಾಳಿಪದ ಘೋಷ ಎಂಥ ಭಕ್ತ, ಅವನು ಹೇಗಿದ್ದ, ಅವನು ಹೇಗಾದ, ಅವನು ಶ್ರೀರಾಮಕೃಷ್ಣರಿಂದ ತ್ರಿಸತ್ಯ ಮಾಡಿಸ್ಕೊಂಡಿದ್ದ. ನೀವು ನಾನು ಶರೀರ ಬಿಡಬೇಕಾದ್ರೆ ಬರಲೇಬೇಕು ಅಂತ ಅದೇ ಥರ ಅವರು ಬಂದಿದ್ದನ್ನು ನೋಡಿದ್ದಾರೆ ಪ್ರೇಮಾನಂದರು ನೋಡಿದ್ದಾರೆ. ಅವನು ಕೈಯನ್ನು ಎತ್ತಿ ಹಿಡ್ದಿದ್ದನಂತೆ ಬಲಗೈನ, ಶ್ರೀರಾಮಕೃಷ್ಣ ಬಂದವನ್ನ ಕರ್ಕೊಂಡು ಹೋಗೋದನ್ನು ಅವರು ತಮ್ಮ ಕಣ್ಣಾರೆ ನೋಡಿರ್ತಾರೆ. ಹೀಗೆ ಶ್ರೀರಾಮಕೃಷ್ಣರು ಇವನು ಕಲಿಯ ಪಾಶ ಒಂದು ಕುಡಿತ ಅನ್ನೋದು, ಅದರಿಂದ ಇವನ್ನ ಎಷ್ಟು ಸಹಜವಾಗಿ ಪಾರ್ ಮಾಡಿಬಿಡ್ತಾರೆ. ಇವರ ಬಿಡು, ಹೀಗೆ ಮಾಡು, ಹಾಗೆ ಮಾಡು ಅಂತ ಏನೂ ಹೇಳೋದಿಲ್ಲ. ಅವನ ಆಂತರಿಕತೆಯನ್ನು ನೋಡಿ ಅವರು ನಿಧಾನವಾಗಿ ಅವನಿಗೇನು ಹೇಳಬೇಕಾಗಲೇ ಬರಲಿಲ್ಲ, ತಾನಾಗೇನೇ ಬಿಟ್ಟು ಹೋಯಿತು. ಇನ್ನೊಬ್ಬ ಮನ್ಮಥ ಅಂತ ಹೇಳಿ, ಇವನ ಬಗ್ಗೆ ಸ್ವಾಮಿ ಅಖಂಡಾನಂದರು ತಮ್ಮ ಸ್ಮೃತಿಗಳಲ್ಲಿ ಹೇಳ್ತಾರೆ. ಯೋಗಿನ್ಮ ಮನೆಗೆ ಒಂದ್ಸರಿ ಶ್ರೀರಾಮಕೃಷ್ಣರು ಬಂದಿರ್ತಾರೆ 1885. ಇದು ಕಥಾಮೃತದಲ್ಲೂ ಬರುತ್ತೆ. ಆ ಸಲ ಶ್ರೀರಾಮಕೃಷ್ಣರ ಜೊತೆಗೆ ಗಂಗಾಧರ್ ಮಹಾರಾಜರು ಇದ್ರು. ಅಲ್ಲಿ ಶ್ರೀರಾಮಕೃಷ್ಣರು ಬಂದು ಸ್ವಲ್ಪ ಹೊತ್ತು ಕೂತಿದ್ದಾರಷ್ಟೇ, ಅಷ್ಟರಲ್ಲಿ ಒಬ್ಬ ಪೈಲ್ವಾನ ಅವನು ಬಂದ್ಬಿಟ್ಟು ಇವ್ರ ಕಾಲಿಗೆ ಬಿದ್ದುಬಿಟ್ಟು, ಪ್ರಭು, ನಾನು ಮಹಾ ಅಪರಾಧಿ, ನನಗೆ ಕ್ಷಮಿಸಿಬಿಡಿ ಅಂತ ಕಾಲು ಹಿಡ್ಕೊಳ್ತಾನೆ. ಅವನ ಹೆಸರು ಮನ್ಮಥ ಅಂತ ಹೇಳಿ. ಈ ಅಖಂಡಾನಂದರಿಗೆ ಅವನದು ಪರಿಚಯನೂ ಇರುತ್ತೆ. ಆಮೇಲೆ ಅವ್ರು ತಿಳ್ಕೊಳ್ತಾನೆ, ಏನು ಅಪರಾಧ ಮಾಡ್ದ ಇವನು ಅಂತ ಹೇಳಿ. ಏನಾಗಿರುತ್ತೆ, ಯೋಗಿನ್ಮ ಯಾರನ್ನ ಶ್ರೀಮಾತಿಯವರು ನನ್ನ ಜಯ ಅಂತ ಕರೀತಾ ಇದ್ರು, ಆಕೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಮದುವೆ ಆಯಿತು. ಆಮೇಲೆ ಅವರು ಸ್ವಲ್ಪ ಬೆಳೆದಾದ್ಮೇಲೆ ಗಂಡನ ಮನೆಗೆ ಹೋಗ್ತಾರೆ. ಆದರೆ ಗಂಡನು ತುಂಬ ದುರಾಚಾರಿ, ಇರೋ ಹಣನೆಲ್ಲ ಕುಡತಕ್ಕೆ ಹಾಕಿ ಮುಗಿಸುತ್ತಾ ಇರ್ತಾನೆ. ಅವನ್ನ ತಿದ್ದೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅದು ಸೋತ್ಬಿಟ್ಟು ತನ್ನ ಒಬ್ಬಳೆ ಒಬ್ಬಳು ಮಗಳನ್ನು ಕರ್ಕೊಂಡು ತನ್ನ ತಾಯಿ ಮನೆಗೆ ಬಂದುಬಿಟ್ಟಿರ್ತಾರೆ. ಆದರೆ ಅವಳ ಮಗಳನ್ನು ಮದುವೆ ಮಾಡಿಕೊಟ್ಮೇಲೆ ಅವಳಿಗನ್ಸುತ್ತೆ, ನನಗೇನು ಇದೆ ಜೀವನದಲ್ಲಿ ಅಂತ ತುಂಬ ನೊಂದ್ಕೊಳ್ತಾ ಇರ್ತಾಳೆ ಯಾವಾಗ್ಲೂ. ಇವನ ಬಲರಾಮ್ ಬಸುಗಳು ಇವ್ರ ಮನೆ ಪಕ್ಕದಲ್ಲೇ ಇರುವಂಥವ್ರು, ಅವ್ರಿಗೆ ಇವರು ಬಂಧುಗಳು ಆಗಬೇಕು. ಹಾಗಾಗಿ ಅವರು ಶ್ರೀರಾಮಕೃಷ್ಣರ ಪರಿಚಯನ ಮಾಡಿಸಿಕೊಡ್ತಾರೆ ಯೋಗಿನ್ಮಾಗೆ. ಹಾಗಾಗಿ ಅವಾಗಿಂದ ಅವರು ದಕ್ಷಿಣೇಶ್ವರಕ್ಕೆ ಅವಾಗವಾಗ ಬಂದು ಶ್ರೀರಾಮಕೃಷ್ಣನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಯೋಗಿನ್ಮಾಗೆ ಒಬ್ಬ ತಮ್ಮ ಹೀರಾಲಾಲ ಅಂಥೇಳಿ, ಅವನಿಗೇನೋ ರಾಮಕೃಷ್ಣರ ಹತ್ರ ಹೋಗಿ ಬರೋದು ಇಷ್ಟನೇ ಆಗೋದಿಲ್ಲ, ಸಹಿಸ್ತಾ ಇರೋದಿಲ್ಲ. ಆದರೆ ಇವಾಗ ರಾಮಕೃಷ್ಣರು ಮನೆಗೆ ಬರ್ತಾ ಇದ್ದಾರೆ, ಅದಕ್ಕೆ ಅವನು ಈ ಗುಂಡನ ನೇಮಕ ಮಾಡಿರ್ತಾರೆ, ನೀನು ಶ್ರೀರಾಮಕೃಷ್ಣರು ಬರ್ತಾರೆ, ಬಂದಾಗ ನೀನು ಅವ್ರನ್ನ ಹೆದರಿಸ್ಬಿಡ್ಬೇಕು ಅಂಥೇಳಿ. ಅದಕ್ಕೋಸ್ಕರ ಇವನು ಬಂದು ಕಾಯ್ಕೊಂಡಿದ್ದ ಮನ್ಮತ. ಆದರೆ ಶ್ರೀರಾಮಕೃಷ್ಣರು ಬಂದಮೇಲೆ ಅವ್ರನ್ನ ನೋಡಿದ್ಮೇಲೆ ಒಂದು ನಾಲ್ಕು ಮಾತು ಕೇಳಿಬಿಟ್ಟೇನೆ ಅವನಿಗೆ ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಅಯ್ಯೋ, ನಾನು ಎಂಥವ್ರನ್ನ ಹೆದರಿಸೋಕೆ ಬಂದಿದ್ದೀನಿ ಅಂಥೇಳಿ ಅವ್ರ ಕಾಲಿಗೆ ಬಿದ್ದು ಅವನು ಆಗ್ಲೇನೆ ಕ್ಷಮೆ ಕೇಳ್ಕೊಂಡ್ಬಿಡ್ತಾನೆ. ಆವಾಗ ಶ್ರೀರಾಮಕೃಷ್ಣರು ನೀನು ದಕ್ಷಿಣೇಶ್ವರಕ್ಕೆ ಬಾರಪ್ಪ ಅಂತ ಕರೀತಾರೆ. ಮನ್ಮಥನ ತುಂಬ ಆಶ್ಚರ್ಯ ಆಗುತ್ತೆ. ಆಮೇಲೆ ಅವನಿಗೆ ಗಂಗಾಧರ್ ಪರಿಚಯ ಇದ್ನಲ್ಲ, ಹಾಗಾಗಿ ಗಂಗಾಧರ್ ಮಹಾರಾಜ್ ಹೇಳ್ತಾನೆ, ನೋಡಪ್ಪ ಅವ್ರು ಎಷ್ಟು ಕೃಪೆ ಇಟ್ಟು ನನ್ನನ್ನು ಕರೆದಿದ್ದಾರೆ, ನೀನು ನನ್ನನ್ನು ದಕ್ಷಿಣೇಶ್ವರಕ್ಕೆ ಕರ್ಕೊಂಡು ಹೋಗು ಅಂಥೇಳಿ. ಸರಿ, ಒಂದಿನ ಗೊತ್ತು ಮಾಡಿಬಿಟ್ಟು ಕುದುರೆ ಗಾಡಿ ಮಾಡಿಕೊಂಡು ಗಂಗಾಧರ ಮಹಾರಾಜ್ ಇವ್ರನ್ನ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಒಂದು ಮಡಿಕೆ ರಸಗುಲ್ಲನ ತಗೊಂಡು ಹೋಗ್ತಾರೆ. ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಎದ್ದುಬಿಟ್ಮೇಲೆ ಅವನ ಮುಂದೆನೆ ಮನ್ಮಥನ ಮುಂದೆನೆ ಹೇಳ್ತಾರೆ, ಮಹಾಶಯರೇ, ಇವನೊಬ್ಬ ಗುಂಡ, ಇವನು ತುಂಬ ಬಲಿಷ್ಠ, ಆಯಿತಾ, ಎಲ್ಲೆಲ್ಲಿ ಗಲಭೆ ದಂಗೆ ಇದ್ರೂ ಇವನೇನೆ ಅಲ್ಲಿ ನಾಯಕಿಯಾಗಿರ್ತಾನೆ, ತುಂಬ ಬಲಿಷ್ಠವಂತರಾದ ಯುವಕರು ಸಹ ಇವನ ಹೆಸರು ಕೇಳದೆ ಹೆದರ್ತಾರೆ ಅಂಥೇಳಿ. ಶ್ರೀರಾಮಕೃಷ್ಣರು ಅವನು ಮೈಯನ್ನು ಮುಟ್ಬಿಟ್ಟು ಹೇಳ್ತಾರೆ, ಅಪ್ಪ ಏನು ಗಡಿಸು ಅಂಥೇಳಿ. ಆಮೇಲೆ ಅವನು ಜನಿವಾರನ ತೆಗೆದಾಕ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತಾರೆ ಏನಕ್ಕೆ ಕಾರಣ ಏನು ಅಂಥೇಳಿ. ಅದಕ್ಕೆ ಅವನು ಹೇಳ್ತಾನೆ, ನಾನು ವಿಪರೀತ ಕಸರತ್ತು ಮಾಡ್ತೀನಿ, ಅದಕ್ಕೆ ತುಂಬ ಬೆವರುತ್ತೆ, ಅದಕ್ಕೆ ನಾನು ಜನಿವಾರ ಅಂಟ್ಕೊಂಡ್ಬಿಟ್ಟು ನನಗೆ ಕಿರಿಕಿರಿ ಆಗುತ್ತೆ ಅಂತ ತೆಗೆದಾಕ್ಬಿಟ್ಟೆ ಅಂಥೇಳಿ. ರಾಮಕೃಷ್ಣರು ಹೇಳ್ತಾರೆ, ಇಲ್ಲ ಇಲ್ಲ ಹಾಗೆಲ್ಲ ಮಾಡಬಾರ್ದು, ಇದನ್ನೆಲ್ಲ ನಿಯಮನ ಪಾಲಿಸ್ಕೊಬರ್ಬೇಕಪ್ಪ ಅಂತ ಹೇಳ್ತಾರೆ. ಆಮೇಲೆ ಕಾಳಿ ದೇವಾಲಯಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಮನ್ಮಥ ಅಲ್ಲಿ ನಮಸ್ಕಾರ ಮಾಡಿ ದೇವಿಗೆ ಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ಅವನ್ನ ಒಂದು ಪಕ್ಕಕ್ಕೆ ಕರೆದ್ಬಿಟ್ಟು ಪ್ರತ್ಯೇಕವಾಗಿ ಅವನಿಗೆ ಆಶೀರ್ವಾದ ಮಾಡಿ ಕೃಪೆ ಮಾಡ್ತಾರೆ. ಮಾಡಿ ಅವನು ಹೊರಟು ನಿಂತ ಹೇಳ್ತಾರೆ, ಇನ್ನೊಂದು ದಿನ ಶನಿವಾರ ನೋಡ್ಕೊಂಡು ಬಾ ಅಂಥೇಳಿ. ಮತ್ತೆ ಇವನು ಗಂಗಾಧರ ಮಹಾರಾಜಿಗೆ ದುಂಬಾಲು ಬೀಳ್ತಾನೆ ಕರ್ಕೊಂಡು ಹೋಗು ಅಂಥೇಳಿ. ಮತ್ತೆ ಇವರು ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಅವತ್ತು ಸಹ ಅವ್ರನ್ನ ತುಂಬ ಸ್ನೇಹಪೂರ್ಣವಾಗಿ ಸ್ವಾಗತಿಸಿಬಿಟ್ಟು ತುಂಬ ಪ್ರೇಮಮಯವಾಗಿ ಮಾತಾಡಿ ಕಳಿಸಿರ್ತಾರೆ. ಈ ಮೂರು ಸರಿ ಮಾತ್ರನೇ ಈ ಮನ್ಮಥ ಶ್ರೀರಾಮಕೃಷ್ಣರ ದರ್ಶನ ಪಡೆದಿರ್ತಾನೆ. ಅಷ್ಟರಲ್ಲಿ ಆ ಗುಂಡತನ ಎಲ್ಲೋ ಹೊರಟೋಗಿತ್ತು. ಒಂದು ಬಹುಶಃ 2 ವರ್ಷ ಆದಮೇಲೆ ಒಂದ್ಸರಿ ಮಹಾಪುರುಷ ಮಹಾರಾಜರು ಅವನ ಮನೆ ಮುಂದೆ ಬರಬೇಕಾದ್ರೆ ಮನೆಯಿಂದ ಮಾ ಮಾ ಅಂಥೇಳಿ ಅವನು ಜಗನ್ಮಾತೆಯನ್ನು ಕರೆಯೋದು ಧ್ವನಿ ಕೇಳಿಸುತ್ತೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆವಾಗ ಅವನು ತುಂಬ ಸಣ್ಣನೂ ಆಗ್ಬಿಟ್ಟಿರ್ತಾನಂತೆ, ಮೊದಲಿನ ಮನುಷ್ಯನೇ ಅಲ್ಲ ಅವನು, ಉದ್ವ ಕೂದಲು ಬಿಟ್ಟಿರ್ತಾನೆ. ಭಗವಂತನ ಬಗ್ಗೆನೇ ಮಾತು ಅವನದು. ಆಮೇಲೆ ಇದೇ ಮನ್ಮಥ ಇನ್ನೊಂದ್ಸರಿ ವರಾಹನಗರದ ಮಠಕ್ಕೆ ಬಂದಿರ್ತಾನೆ. ಅವಾಗ ಶ್ರೀರಾಮಕೃಷ್ಣರ ನೇರ ಶಿಷ್ಯರು ಅಲ್ಲಿ ಎಷ್ಟೊಂದು ಜನ ಇರ್ತಾರೆ. ಅವನು ಒಂದೇ ಒಂದು ಏಕವಸ್ತ್ರ ಒಟ್ಟುಬಿಟ್ಟು ಬರಿಗಾಲ್ನಲ್ಲಿ ಇವ್ರನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಬಂದಿರ್ತಾನೆ. ಪದೇ ಪದೇ ಅವನು ಕೈ ಮುಗಿದ್ಕೊಂಡು ಪ್ರಿಯನಾಥ್ ಪ್ರಿಯನಾಥ್ ಅಂತ ಹೇಳ್ತಾ ಇರ್ತಾನೆ. ಆವಾಗ ಬಾರನಗರ ಮಠದಲ್ಲಿ ಎಲ್ಲರೂ ಶ್ರೀರಾಮಕೃಷ್ಣರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದನ್ನು ಕೇಳಿಕೊಂಡು ಕೂತಿರ್ತಾನೆ ಸ್ವಲ್ಪ ಹೊತ್ತು. ಕೂತ್ಬಿಟ್ಟು ಅವಾಗವಾಗ ಕೈ ಜೋಡಿಸೋದು, ಪ್ರಿಯನಾಥ್ ಪ್ರಿಯನಾಥ್ ಅಂತ ಉಚ್ಚರಿಸ್ತಾ ಇರ್ತದೆ. ಮತ್ತೆ ಈ ಗಂಗಾಧರ ಮಹಾರಾಜನ ನೋಡಿ ಮೃದುವಾಗಿ ನಗ್ತಾ ಇರ್ತಾನೆ. ಅದನ್ನ ನೋಡಿ ಸ್ವಾಮೀಜಿ ಹೇಳ್ತಾರೆ, ನೋಡು, ನೀನು ಅವನ್ನ ರಾಮಕೃಷ್ಣ ಹತ್ರ ಕರ್ಕೊಂಡು ಹೋದೆ ಅಲ್ವಾ, ಅವನ ಕೃಪೆಗೆ ಅವರ ಕೃಪೆಗೆ ಪಾತ್ರನಾಗಿದ್ದರಿಂದ ಅವನು ನಿನ್ನ ನೋಡಿ ಹೀಗೆ ಖುಷಿ ಪಡ್ತಾ ಇದ್ದಾನೆ ಅಂಥೇಳಿ. ಇದಾದ್ಮೇಲೆ ಇನ್ನು ಕೆಲವು ವರ್ಷ ಆದಮೇಲೆ ಗಂಗಾಧರ ಮಹಾರಾಜು ಇವನ ಭೇಟಿಯಾಗ್ಬಿಟ್ಟು ಬರೋಣ ಅಂತಲೇ ಅವ್ರ ಮನೆಗೆ ಹೋಗ್ತಾರೆ. ನೋಡಿದ್ರೆ ಅವ್ರು ಭೇಟಿಯಾಗೋದು ಯಾರನ್ನ, ಅವನು ಮಾತಾಡ್ಸೋಕ್ಕೆ ಅಂತ ಹೋದವನು ನೋಡಿದ್ರೆ ಬಾಹ್ಯ ಪ್ರಜ್ಞೆನೇ ಇಲ್ಲ. ಅವನು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಸೂರ್ಯನ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಒಂದು ಕಾಷಾಯ ವಸ್ತ್ರವನ್ನು ಸಹ ಹಾಕ್ಕೊಂಡಿರ್ತಾನೆ. ಹೆಗಲಿನಲ್ಲಿ ರಾಮಕೃಷ್ಣರು ಹೇಳಿದ್ರಲ್ಲ, ಅದರಿಂದ ಜನಿವಾರ ಸಹ ಇರುತ್ತೆ. ಅವನ ಶರೀರ ತುಂಬ ಸ್ವರ್ಗ ಹೋಗಿರುತ್ತೆ ತಪಸ್ಸಿನಿಂದಾಗಿ. ಅಖಂಡಾನಂದರು ಹೇಳ್ತಾರೆ, ಅವತ್ತಿನ ದಿನ ನಾನು ಮನ್ಮಥನ ಉಚ್ಚ ಅವಸ್ಥೆ ನೋಡಿ ಶ್ರೀರಾಮಕೃಷ್ಣರ ಅಲೌಕಿಕ ಪ್ರಭಾವ ನೆನೆದು ನನಗೆ ಅತಿಶಯವಾಗಿ ವಿಸ್ಮಯ ಆಯಿತು. ಗಿರಿ ಗುಹೆ ಅರಣ್ಯದಲ್ಲಿ ಯಾವುದನ್ನ ಘೋರ ತಪಸ್ಸೆಯಿಂದ ಯಾರೂ ಗಳಿಸಕ್ ಸಾಧ್ಯ ಇಲ್ವೋ ಅದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮನೆಯಲ್ಲಿ ಕುಳಿತುಕೊಂಡು ಸುಲಭವಾಗಿ ಪಡೆದ್ಬಹುದು ಅಂತ ನಾನು ಮನ್ಮಥನ್ ನೋಡಿ ತಿಳ್ಕೊಂಡೆ ಅಂತೇಳಿ. ನೋಡಿ, ಇವನು ಒಬ್ಬ ಗುಂಡ, ಅಂದರೆ ಕೊಲ್ಲೋದು, ಬಡಿಯೋದು, ಹೊಡೆಯೋದು ಆ ಥರ ಪ್ರವೃತ್ತಿ ಉಳ್ಳವನು, ಅಂದರೆ ಕಲಿಯ ಪಾಶಕ್ಕೆ ಸಿಲುಕಿದವನು. ಇಂಥವನು ಸಹ ಶ್ರೀರಾಮಕೃಷ್ಣರು ಸುಮ್ಮನೆ ತಮ್ಮ ಒಂದೆರಡು ಮಾತಿನಿಂದ ಅವನ ಜೀವನವನ್ನೇ ಬದಲಾಯಿಸಿ ಅವನ ಮುಕ್ತಿ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನೊಬ್ಬ ಸುರೇಂದ್ರನಾಥ ಮಿತ್ರ ಅಂಥೇಳಿ, ಇವನು ದೊಡ್ಡ ಭಕ್ತ. ಅವನ ಹಿಂದಿನ ಜೀವನ ಮಾತ್ರ ತುಂಬ ಬೇರೆ ಥರವಾಗಿತ್ತು. ಅವನು ಆವಾಗಿನ ಕಾಲದ ಯುವಕರು ಹೇಗೆ ಯಾವುದಕ್ಕೂ ಲಕ್ಷ್ಯ ಕೊಡೋದಿಲ್ಲ, ಮುಕ್ತವಾದ ಮನಸ್ಸು, ತಮಗನಿಸಿದ ರೀತಿ ನಡ್ಕೊಳ್ತಾರೆ ಆಚಾರ ವಿಚಾರ, ಆ ಥರದವನು. ಧರ್ಮದ ಬಗ್ಗೆ ಉದಾಸೀನತೆ ಇತ್ತು ಅವನಿಗೆ. ಇವನು ಒಂದು ದೊಡ್ಡ ಬ್ರಿಟಿಷ್ ಕಂಪ್ನಿನಲ್ಲಿ ಕೆಲಸಕ್ಕಿದ್ದ, ಕೈ ತುಂಬ ಸಂಬಳ ಬರ್ತಾ ಇತ್ತು, ಮದುವೆನೂ ಆಗಿತ್ತು. ಆದರೆ ಇವನ ಸ್ನೇಹಿತರು ತುಂಬ ಸ್ವೇಚ್ಛಾಚಾರಿಗಳು. ಅವನ ಥರನೇ ಇವನು ಕಂಠಪೂರ್ತಿ ಕುಡಿತಾ ಇದ್ದ ಆವಾಗವಾಗ, ಹಾಗೆಯೇ ವೇಶ್ಯ ಮನೆಗಳು ಹೋಗ್ಬರ್ತಾ ಇದ್ದ. ಇದ್ರ ಜೊತೆಗೆ ಕೆಲವು ಒಳ್ಳೆ ಗುಣಗಳು ಅವನಲ್ಲಿತ್ತು. ಅವನು ತುಂಬ ಸರಳ ನೇರವಾಗಿ ಮಾತಾಡ್ತಾ ಇದ್ದ, ಉದಾರಿಯಾಗಿದ್ದ. ಆದರೆ ಅವನ್ನ ಹೇಳೋ ಕೇಳೋರು ಯಾರೂ ಇರಲಿಲ್ಲ. ಅವನಿಗೆ ಬೇಕಾದಷ್ಟು ಹಣನೂ ಇತ್ತು, ಎಲ್ಲ ಇತ್ತು. ಆದರೆ ಅವನಿಗೆ ಏನೋ ಮನಸ್ಸಿಗೆ ಒಂದು ಕ್ಲೇಶ ಯಾವಾಗಲೂ. ಅವನ ದುರಾಚಾರದಿಂದಾಗಿಯೇ ಅವನಿಗೆ ಮನಸ್ಸಿಗೆ ಒಂಚೂರು ಶಾಂತಿ ಇರ್ತಾ ಇರಲಿಲ್ಲ. ಅವನು ಎಷ್ಟೊಂದ್ಸಲಿ ನಾನು ತನ್ನ ಪ್ರಾಣನ ಕಳ್ಕೋಬೇಕು ಅಂತಲೂ ಸಹ ಅವನು ಯೋಚನೆ ಮಾಡಿದ್ದಂತೆ. ಇಂಥ ಸಂದರ್ಭದಲ್ಲೇ ಅವನು ರಾಮಕೃಷ್ಣರ ಹತ್ರ ಬರ್ತಾನೆ. ಬಂದಾಗ ಅವನಿಗೆ 30 ವರ್ಷ ಆಗಿರುತ್ತೆ. ರಾಮಚಂದ್ರದತ್ತ ಅವರು ಶ್ರೀರಾಮಕೃಷ್ಣರ ಪರಮ ಭಕ್ತರು. ಅವನ ಮನೆ ಹತ್ರನೇ ಇವನು ಇದ್ದಿದ್ದು, ಸುರೇಂದ್ರನಾಥ. ರಾಮಚಂದ್ರನಿಗೆ ಇವನ ಮನಸ್ಥಿತಿ ಗೊತ್ತಿರುತ್ತೆ. ಆದ್ದರಿಂದ ಹೇಗಾದರೂ ಮಾಡಿ ಇವನ್ನ ಶ್ರೀರಾಮಕೃಷ್ಣರ ಹತ್ರ ಕರ್ಕೊಂಡು ಹೋಗಬೇಕು ಅಂಥೇಳಿ ಅವನು ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಇವನು ಮಾತ್ರ ಪ್ರತಿ ಸಲ ಇನ್ನೂ ಅದನ್ನು ಮುಂದೆ ಹಾಕ್ತಾ ಇರ್ತಾನೆ. ಯಾತಕ್ಕೆ, ನಿಮಗೇನೋ ಅವ್ರನ್ನ ಕಂಡ್ರೆ ಗೌರವ ಸರಿ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀರಾ? ಹಂಸದ ಮಧ್ಯೆ ನಾನೊಬ್ಬ ಕೊಕ್ಕರೆ, ಬೇಡ ಬೇಡ, ಅಂಥವನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ ಅಂತ. ತನ್ನ ಗುರು ಬಗ್ಗೆ ಹೀಗೆ ಉದಾಸೀನ ಮಾಡಿದ್ದಕ್ಕೆ ರಾಮಚಂದ್ರದ ತಂಗಿ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಪ್ರಯತ್ನ ಬಿಡೋದಿಲ್ಲ, ಒಪ್ಪಿಸ್ತಾರೆ ಕಡೆಗೆ. ಸರಿ, ಸುರೇಂದ್ರ ಒಪ್ಕೊಂಡು ಹೇಳ್ತಾನೆ, ಆಗಲಿ ನಾನು ಬರ್ತೀನಿ ನಿಮ್ಮ ಸಾಧುಗಳನ್ನ ನೋಡೋದಿಕ್ಕೆ. ಆದರೆ ಅವರೇನಾದರೂ ನಕಲಿ ಸಾಧು ಆಗಿದ್ದರೆ ನಾನು ಅವ್ರ ಕಿವಿನ ಹಿಂದೆ ಬರ್ತೀನಿ. ಹಾಗಿತ್ತು ಅವನ ಮನೋಭಾವ. ಸರಿ, ಹೋಗ್ತಾನೆ ರಾಮಚಂದ್ರ ಅವ್ರ ಜೊತೆ. ಹೋಗಿ ಕೂತ್ಕೊಳ್ತಾನೆ ದಕ್ಷಿಣೇಶ್ವರದಲ್ಲಿ. ಅವತ್ತು ರಾಮಕೃಷ್ಣರ ಮನೆ ಬರ್ತಿ, ಅವರ ಗೃಹದ ಬರ್ತಿ ಭಕ್ತರು ಕೂತಿರ್ತಾರೆ. ಇವನು ಒಂದು ಉದಾಸೀನ ಮನೋಭಾವದಿಂದನೇ ಕೂತ್ಕೊಂಡಿರ್ತಾನೆ. ಅವತ್ತು ಶ್ರೀರಾಮಕೃಷ್ಣರು ಕೋತಿ ಮರಿ ಮತ್ತು ಬೆಕ್ಕಿನ ಮರಿಯ ಉದಾಹರಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಕೋತಿ ಮರಿ ತನ್ನ ತಾಯಿನ ಬಲವಾಗಿ ಇಟ್ಕೊಂಡಿರುತ್ತೆ, ಅವಾಗವಾಗ ಕೈ ತಪ್ಪಿ ಎಷ್ಟೊಂದ್ಸಲಿ ಬಿದ್ದು ಹೋಗುತ್ತೆ. ಆದರೆ ಬೆಕ್ಕಿನ ಮರಿ ಅದು ತನ್ನ ಪ್ರಯತ್ನ ಏನು ಮಾಡೋದಿಲ್ಲ, ಅದು ತಾಯಿನ ಮಾತ್ರ ಕರೆಯುತ್ತೆ. ತಾಯಿ ಅದನ್ನು ಕಚ್ಕೊಂಡು ಹೋಗಿ ಎಲ್ಲಿಡುತ್ತೋ ಅವಾಗ ಅದು ನಿಶ್ಚಿಂತೆಯಾಗಿ ಅಲ್ಲೇ ಇರುತ್ತೆ ಅಂಥೇಳಿ. ಮನುಷ್ಯ ಯಾಕೆ ಬೆಕ್ಕಿನ ಮರಿ ಥರ ವರ್ತಿಸೋದಿಲ್ಲ ಅಂತ ಈ ಮಾತು ಅವನಿಗೆ ಏನೋ ತುಂಬ ಮನಸ್ಸಿಗೆ ತಟ್ಟುತ್ತೆ. ಅವನು ಅಂದ್ಕೊಳ್ತಾನೆ, ಹೌದು, ನಾನು ನನ್ನ ಪ್ರಯತ್ನದಿಂದನೇ ಏನೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಿಂದನೇ ನನಗೆ ತುಂಬ ಮನಸ್ಸಿಗೆ ಅಶಾಂತಿ ಇದೆ. ಇನ್ಮೇಲಿಂದ ಜಗನ್ಮಾತೆ ನನ್ನನ್ನು ಯಾವ ಸ್ಥಿತಿನಲ್ಲಿಡ್ತಾಳೋ ಅದರಲ್ಲೇ ನಾನು ತೃಪ್ತಿ ಪಡ್ತೀನಿ ಅಂತ ಹೀಗೆ ಮನಸ್ಸಿಗೆ ಅಂದ್ಕೊಳ್ತಾನೆ. ಹಾಗೆ ಅಂದ್ಕೊಂಡ ತಕ್ಷಣ ಅವನಿಗೆ ಎಷ್ಟೋ ಮನಸ್ಸಿನ ಭಾರ ಇಳಿದು ಹೋದಂಗಾಗುತ್ತೆ. ಸರಿ, ಅವನು ಎದ್ದಾಗ ಭಕ್ತಿಯಿಂದನೇ ನಮಸ್ಕಾರ ಮಾಡ್ತಾನೆ ಶ್ರೀರಾಮಕೃಷ್ಣರಿಗೆ. ಅಷ್ಟರಲ್ಲೇ ಅವನು ಮೆತ್ತಗಾಗ್ಬಿಟ್ಟಿರ್ತಾನೆ. ರಾಮಕೃಷ್ಣ ಹೇಳ್ತಾರೆ, ಮತ್ತೆ ಖಂಡಿತ ಬಾರಪ್ಪ ಇನ್ನೊಂದ್ಸಲಿ ಅಂಥೇಳಿ. ಇವನು ವಾಪಸ್ ಹೋಗ್ತಾ ಹೇಳ್ತಾನೆ ರಾಮಚಂದ್ರ ದತ್ತಿಗೆ, ನಾನು ಇವ್ರ ಕಿವಿ ಹಿಂಡಕ್ಕೆ ಅಂತ ಬಂದಿದ್ದು, ನೋಡಿದ್ರೆ ಅವರೇ ನನ್ನ ಕಿವಿನ ಹಿಂಡಿಬಿಟ್ರು. ಇಂಥವ್ರು ಒಬ್ರು ಮನುಷ್ಯರಿದ್ದಾರೆ ಅಂತ ನಾನು ಕನಸಿನಲ್ಲೂ ನೆನೆಸಿರ್ಲಿಲ್ಲ. ಇವತ್ತು ನನಗೆ ನನ್ನ ಜೀವನಕ್ಕೊಂದು ಅರ್ಥ ಇದೆ ಅಂತ ತಿಳ್ಕೊಂಡೆ ಅಂತ ಹೇಳ್ತಾನೆ. ಹೀಗೆ ಅವನು ರಾಮಕೃಷ್ಣರ ಹತ್ರ ಬಂದು ಹೋಗ್ತಾ ಮಾಡ್ತಾ ಮಾಡ್ತಾ ಅವನು ಭಕ್ತನೇ ಆಗ್ತಾನೆ. ಆದರೆ ನಾವು ಅಂದ್ಕೋಬಾರ್ದು ರಾತ್ರೋರಾತ್ರಿ ಅವನ್ನೆಲ್ಲ ಪರಿವರ್ತನೆ ಆಗೋಯ್ತು ಅಂತ ಹೇಳಿ. ಅವನು ಮೊದಲಿಂದ ಆವಾಗವಾಗ ಅವನ ಇದು ತಪ್ಪಿ ಹೋಗ್ತಾ ಇರ್ತಾನೆ, ಯಾರು ಈ ಗಣಿಕಾ ಸ್ತ್ರೀಯರ ಹತ್ರ ಹೋಗಿ ಬರ್ತಾ ಇರ್ತಾನೆ. ಆದರೆ ಅವನಿಗೆ ಆಮೇಲೆ ತುಂಬ ನಾಚಿಕೆ ಆಗ್ತಾ ಇರುತ್ತೆ ರಾಮಕೃಷ್ಣರ ಹತ್ರ ಹೋಗೋದಕ್ಕೆ. ಆದರೆ ಒಂದ್ಸಲಿ ಅದನ್ನು ತಿಳಿಸ್ತಾರೆ ಯಾರು ರಾಮಕೃಷ್ಣರಿಗೆ, ಅವಾಗ ಅವ್ರು ಹೇಳ್ತಾರೆ ಹೌದು ಸುರೇಂದ್ರನಿಗೆ ಇನ್ನೂ ಕೆಲವು ಕಾಮನೆಗಳು ಬಾಕಿ ಇದೆ, ಅದನ್ನು ತಿಳಿಸ್ಕೊಂಡ್ಬಿಡ್ಲಿ ಇನ್ನೆಷ್ಟು ದಿನ ಇಷ್ಟರಲ್ಲೇ ಯುದ್ಧ ಆಗ್ಬಿಡ್ತಾನೆ ಅಂಥೇಳಿ. ಇದು ಅವನ ಕಿವಿಗೆ ತಲುಪಿದ ಮೇಲೆ ಅವನಿಗೆ ಸ್ವಲ್ಪ ಧೈರ್ಯ ಬಂದು ಮತ್ತೆ ದಕ್ಷಿಣೇಶ್ವರಕ್ಕೆ ಹೋಗ್ತಾನೆ. ಅವತ್ತು ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಅವನು. ಅವಾಗ ರಾಮಕೃಷ್ಣರು ತುಂಬ ಪ್ರೇಮಮಯವಾಗಿ ಕರೀತಾರೆ, ಯಾಕಪ್ಪ ನೀನು ಬಂದು ನನ್ನ ಮುಂದೆನೇ ಕೂತ್ಕೋಬಾರ್ದು, ಕಳ್ಳನ ಥರ ಯಾಕೆ ಆ ಕಡೆ ಕೂತಿದ್ಯಾ ಬಾ ಅಂಥೇಳಿ ಮುಂದೆ ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾನೆ. ನೋಡು, ಮನುಷ್ಯ ಕೆಟ್ಟ ಸ್ಥಳಕ್ಕೆ ಹೋದಾಗ ತನ್ನ ಜೊತೆಗೆ ಜಗನ್ಮಾತೆನ ಯಾಕೆ ಕರ್ಕೊಂಡು ಹೋಗೋದಿಲ್ಲ? ಜಗನ್ಮಾತೆನ ಜೊತೆಗಿದ್ರೆ ಎಷ್ಟೋ ಕೆಟ್ಟ ಕೃತ್ಯಗಳಿಂದ ಪಾರಾಗ್ತೀವಲ್ವಾ ಅಂತ. ಇದು ಅವನು ಸುರೇಂದ್ರ ಗೊತ್ತಾಗುತ್ತೆ, ಇದು ನನಗೆ ಅವ್ರು ಕೊಡ್ತಾ ಇರೋ ಸಲಹೆ ಅಂಥೇಳಿ. ಆಮೇಲೆ ಅವ್ರು ಮುಂದುವರೆದು ಹೇಳ್ತಾರೆ, ರಾಮಕೃಷ್ಣರು ಸ್ವಲ್ಪ ಪೌರುಷ ಬೇಕು ಮನುಷ್ಯನಿಗೆ ಅಂಥೇಳಿ. ಇವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಪೌರುಷನ ಬೇರೆ ರೀತಿ ಅವನು ಅರ್ಥ ಮಾಡ್ಕೊಳ್ತಾನೆ. ಅವನು ಹೇಳ್ತಾನೆ, ನನಗೆ ಅದೇನೇ ತೊಂದರೆ ಮಾಡ್ತಾ ಇದೆ, ಅದರಿಂದ ನೀವು ಕಾಪಾಡಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥಿಸ್ಕೊಳ್ತಾ ಇರ್ತಾನೆ. ಅದನ್ನು ತಿಳಿದ್ಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾನು ಹೇಳಿದ್ದು ಮೃಗೀಯ ತೃಷ್ಣೆಗಳನ್ನು ನಾವು ಹೊಂದೋದಿಕ್ಕೆ ಮಾಡುವಂಥ ಪ್ರಯತ್ನ ಅಲ್ಲ ಪೌರುಷ ಅಂದರೆ. ಪೌರುಷ ಅಂದರೆ ಅರ್ಜುನನ ಥರ ಒಂದು ಆದರ್ಶಕ್ಕೆ ನಾವು ಕೊನೆ ಉಸಿರು ಇರೋವರೆಗೂ ಹೋರಾಡಬೇಕು, ಅದಕ್ಕೆ ಗಂಡೆದೆ ಬೇಕು, ಅದನ್ನು ನಾನು ಪೌರುಷ ಅಂತ ಹೇಳ್ತಾ ಇದ್ದೀನಿ ಅಂತ. ಇವಾಗ ಇದರಿಂದ ಸುರೇಂದ್ರ ತಿಳ್ಕೊಳ್ತಾನೆ, ತಾನು ಪ್ರಯತ್ನನ ಪಡಬೇಕು, ಇವರ ಕೃಪೆ ಅಂತೂ ಇದೆ, ಅದನ್ನು ನಾನು ನನ್ನ ಪ್ರಯತ್ನನ ಪಡಬೇಕು ಅಂಥೇಳಿ ಅವನೊಂದು ಮನಸ್ಸು ಮಾಡ್ತಾನೆ. ಹೀಗೆ ಅವರು ರಾಮಕೃಷ್ಣರ ಉಪದೇಶದಿಂದ ಅವನು ತನ್ನ ವಿಷಯ ತೃಷ್ಣೆಯನ್ನು ನೀಗಿಸ್ಕೊಳ್ಳೋದಕ್ಕೆ ಹೋರಾಡೋದಕ್ಕೆ ಒಂದು ಶಕ್ತಿ ಪಡೀತಾನೆ. ಇವನು ಜಗನ್ಮಾತೆ ಭಕ್ತ, ತುಂಬ ವಿಜೃಂಭಣೆಯಿಂದ ಪೂಜೆ ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಮದ್ಯ ಸೇವಿಸೋದಂಥ ದೊಡ್ಡ ತಪ್ಪು ಅಂತ ಏನು ಅನ್ನಿಸ್ತಾ ಇರೋದಿಲ್ಲ, ಅವಾಗವಾಗ ಕುಡಿತಾ ಇರ್ತಾನೆ. ಆದರೆ ಈ ರಾಮಚಂದ್ರ ದತ್ತನಿಗೆ ಅದು ಸಹಿಸೋಕ್ಕಾಗೋದಿಲ್ಲ. ರಾಮಕೃಷ್ಣರ ಶಿಷ್ಯ ಒಬ್ಬ ಕುಡಿತಾನೆ ಅಂದರೆ ಸರಿಯಲ್ಲ ಅಂದ್ಬಿಟ್ಟು ಪದೇ ಪದೇ ಬುದ್ಧವಾದ ಹೇಳ್ತಾ ಇರ್ತಾನೆ. ಆದರೆ ಇವನು ಹೇಳ್ತಾನೆ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು, ರಾಮಕೃಷ್ಣರು ಇದಾರಲ್ವಾ, ಅವ್ರು ಹೇಳ್ಬಿಡ್ಲಿ, ನಾನು ಈ ಕ್ಷಣ ಬಿಟ್ಬಿಡ್ತೀನಿ ಅಂಥೇಳಿ. ಕಡೆಗೆ ಇವ್ರು ಕರ್ಕೊಂಬರ್ತಾರೆ, ಇವತ್ತು ಹೋಗೋಣವ, ಅವ್ರು ಅದನ್ನೇ ಹೇಳ್ತಾರೆ ನಿಮಗೆ ಅಂಥೇಳಿ ಕರ್ಕೊಂಬರ್ತಾರೆ. ಆದರೆ ನೀವು ಮಾತ್ರ ಅದನ್ನು ಮಾತೆತ್ತಬಾರ್ದು ಅಂಥೇಳಿ. ಇಬ್ಬರು ಬರ್ತಾರೆ. ಅವಾಗ ಶ್ರೀರಾಮಕೃಷ್ಣರು ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡಿರ್ತಾರೆ, ದಿವ್ಯ ಭಾವದಲ್ಲಿರ್ತಾರೆ. ಇವರು ನಮಸ್ಕಾರ ಮಾಡಿ ಎದ್ದ ತಕ್ಷಣ ಹೇಳ್ತಾರೆ, ಸುರೇಂದ್ರ ನೋಡ್ಕೊಂಡು ಹೇಳ್ತಾರೆ, ಅಲ್ಲ ಸುರೇನ, ನೀನು ಮದ್ಯ ಸೇವಿಸ್ತೀಯಲ್ಲ, ಅವಾಗ ಅದನ್ನು ಸಾಮಾನ್ಯವಾದದ್ದು ಅಂತ ಯಾಕೆ ಭಾವಿಸಬೇಕು? ನೀನು ಕುಡಿಯೋಕ್ಕೆ ಮೊದಲು ಅದನ್ನು ತಾಯಿ ಕಾಳಿಗೆ ಅರ್ಪಿಸಿಬಿಡು, ಅವಳ ಪ್ರಸಾದ ಅಂತ ತಿಳ್ಕೊಂಡು ಸೇವಿಸು. ಆದರೆ ಒಂದು ಎಚ್ಚರಿಕೆ, ಉರುಳಾಡೋಷ್ಟು ಕುಡಿಬೇಡ. ನೀನು ಹೀಗೆ ಪ್ರಸಾದ ಅಂತ ತಿಳ್ಕೊಂಡು ಅದನ್ನು ಸೇವಿಸಿದರೆ ಅದು ನಿನ್ನನ್ನು ಆಧ್ಯಾತ್ಮಿಕ ಆನಂದಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ. ಇವರಿಬ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಆದರೆ ಇದಾದ್ಮೇಲಿಂದ ರಾಮಕೃಷ್ಣರ ಬಾಯಿಂದ ಮಾತು ಕೇಳಿದ್ಮೇಲಿಂದ ಸುರೇಂದ್ರನಿಗೆ ಈ ಸಭೆ ಸಮಾರಂಭಗಳಲ್ಲಿ ಕುಡಿಯೋದಕ್ಕಾಗ್ತಾ ಇರಲಿಲ್ಲ, ಮನಸ್ಸು ಬರ್ತಾ ಇರಲಿಲ್ಲ. ಆದರೆ ಅವನು ದೇವಿಗೆ ಸ್ವಲ್ಪ ದಿನ ಅರ್ಪಿಸಿಬಿಟ್ಟು ಅದನ್ನು ಪ್ರಸಾದ ಅಂತ ಹೇಳಿ ಕುಡಿತಾ ಇದ್ದ. ನೋಡಿ ಪ್ರಸಾದದ ಮಹಿಮೆ ಹೇಗಿರುತ್ತೆ ಅಂಥೇಳಿ. ಅವನು ಅದನ್ನು ಪ್ರಸಾದ ಅಂತ ತಿಳ್ಕೊಂಡೇ ಕುಡಿತಾ ಇರೋದ್ರಿಂದನೇ ಅವನಿಗೆ ಸ್ವಲ್ಪ ಹೊತ್ತಿಗೆ ಒಂದು ರೀತಿ ಉನ್ನತವಾದ ಅವಸ್ಥೆ ಹೋಗ್ತಾ ಇರ್ತಾನಂತೆ. ಮಗು ತಾಯಿಗಳ ಥರ ಅಳುತ್ತಾ ಇದ್ದ, ಹಾಗೆಯೇ ಗಾಢ ಧ್ಯಾನಕ್ಕೂ ಹೋಗ್ತಾ ಇದ್ದಂತೆ. ಆಮೇಲೆ ಹೀಗೆ ಶ್ರೀರಾಮಕೃಷ್ಣರು ಅವನು ಕುಡಿತದ ದುಷ್ಪರಿಣಾಮನ ತೆಗೆದುಹಾಕ್ಬಿಟ್ರು. ರಾಮಕೃಷ್ಣ ಕೃಪೆಯಿಂದ ಅವನು ಆ ದುಷ್ಪರಿಣಾಮದಿಂದ ಪಾರಾಗ್ಬಿಡ್ತಾನೆ. ಹೀಗೆ ಕಲಿ ಇಷ್ಟೇ ಜಾಗದಲ್ಲೇ ಅಲ್ಲ, ಇನ್ನೂ ಸೂಕ್ಷ್ಮವಾದ ಜಾಗದಲ್ಲಿದ್ದಾನೆ. ಅಹಂಕಾರದಲ್ಲಿ ಇನ್ನೂ ಹೆಚ್ಚಾಗಿರ್ತಾನೆ, ಸೂಕ್ಷ್ಮವಾಗಿರ್ತಾನೆ ಅಂತ ನಮ್ಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಸಹ ಶ್ರೀರಾಮಕೃಷ್ಣರು ಮರ್ದಿಸ್ತಾರೆ. ಇವನ ಜೀವನದಲ್ಲಿ ಇವನು ಪೂರ್ತಿ ಜವಾಬ್ದಾರಿನ ಶ್ರೀರಾಮಕೃಷ್ಣರು ತಗೊಂಡಿರ್ತಾರೆ. ಒಂದ್ಸಲಿ ಅವನು ತನ್ನ ಮನೆಯಲ್ಲಿ ಅನ್ನಪೂರ್ಣ ಪೂಜೆ ಮಾಡಿರ್ತಾನೆ, ರಾಮಕೃಷ್ಣನ ಕರೆದಿರ್ತಾನೆ. ಆಮೇಲೆ ಏನು ತುಂಬ ಜಮಾಟ್ ಅಂದರೆ ತಳತಳ ಮಾಡೋದು, ಅಲಂಕಾರ ಮಾಡೋದು, ಕಾರ್ಪೆಟ್ ಹಾಕೋದು ಎಲ್ಲ ಮಾಡಿ ಒರಗು ದಿಂಬುಗಳನ್ನೆಲ್ಲ ಇಟ್ಟು ರಾಮಕೃಷ್ಣನ ಅಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾನೆ. ರಾಮಕೃಷ್ಣರು ಈ ಒಂದು ಸ್ವಲ್ಪ ಒಂದು ಅಹಂಕಾರದ ಮನೋಭಾವ ನೋಡಿಬಿಟ್ಟು ಅದನ್ನು ತಳ್ಳಿಬಿಟ್ಟು ಹೇಳ್ತಾರೆ, ಅಯ್ಯೋ ಇದನ್ನು ಒರ್ಕೊಳ್ಳೋದು ಅಂದರೆ ರಾಜಸಿಕ ಬುದ್ಧಿ ಇರೋರು, ಏನು ದೊಡ್ಡ ದೊಡ್ಡ ಶ್ರೀಮಂತರು ಅಂಥವ್ರು ಮಾಡುವಂಥದ್ದು ಅಂಥೇಳಿ ತಳ್ಳಿಬಿಡ್ತಾನೆ. ಅವನಿಗೆ ಒಂದು ಸ್ವಲ್ಪ ಒಂಥರ ಆಗುತ್ತೆ ಮನಸ್ಸಿಗೆ. ಆಮೇಲೆ ಇನ್ನೊಂದ್ಸಲಿ ಹೀಗೆ ರಾಮಕೃಷ್ಣರು ತನ್ನ ಮನೆಗೆ ಕರೆದಿರ್ತಾನೆ. ತುಂಬಾ ಖರ್ಚು ಮಾಡಿ ಇಷ್ಟೊಂದು ಆಯೋಜನೆ ಮಾಡಿರ್ತಾನೆ. ಅಲ್ಲದೇ ತುಂಬಾ ಚೆನ್ನಾಗಿರೋ ಹೂವಿನ ಮಾಲೆಗಳನ್ನ ತರಿಸಿರ್ತಾನೆ ತುಂಬಾ ಖರ್ಚು ಮಾಡಿ. ಅದನ್ನು ಅವನ ಕೊರಳಿಗೆ ಹಾಕ್ಲಿಕ್ಕೆ ಅಂತ ಹೋಗ್ತಾನೆ. ಶ್ರೀರಾಮಕೃಷ್ಣರು ಅದನ್ನು ಹಾಕಿಸ್ಕೊಳ್ಳದೆ ಕೈಯಿಂದ ತಗೊಳ್ತಾರೆ, ಕೈ ತಗೊಂಡು ಒಂದು ಪಕ್ಕಕ್ಕೆ ಬಿಸಾಡೇ ಬಿಡ್ತಾರೆ. ತಕ್ಷಣ ಅವನಿಗೆ ತುಂಬ ಆಘಾತ ಆಗುತ್ತೆ, ಅವನ ಅಹಂಕಾರಕ್ಕೆ ತುಂಬ ಪೆಟ್ಟು ಬೀಳುತ್ತೆ. ಅವನ ಆ ಜಾಗದಿಂದ ಆ ಕಡೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಹೇಳ್ತಾನೆ, ಅಲ್ಲ ಈ ಬಡ ಬ್ರಾಹ್ಮಣನ್ಗೇನು ಗೊತ್ತು, ನಾನು ಎಷ್ಟೊಂದು ಖರ್ಚು ಮಾಡಿದ್ದೀನಿ, ದುಡ್ಡಿನ ಮಹತ್ವನೇ ಗೊತ್ತಿಲ್ಲ, ಎಷ್ಟು ಬೆಲೆ ಅಂತ ಅವನಿಗೆ ಗೊತ್ತೇ ಇಲ್ಲ. ನಾನು ಎಷ್ಟೊಂದು ಖರ್ಚು ಮಾಡಿ ತಗೊಂಬಂದಿದ್ದೆ, ಅದನ್ನು ಸ್ವೀಕರಿಸಲೇ ಇಲ್ಲ, ಎಸೆದು ಬಿಟ್ರು. ಇನ್ನು ಬಾಕಿ ಮಾಲೆಗಳನ್ನ ನಾನು ಬೇರೆಯವ್ರಿಗೆ ಹಂಚಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಇವಾಗ ನನಗೆ ಅನ್ನಿಸ್ತಾ ಇದೆ, ನಾನು ಮಾಡಿದ ತುಂಬ ತಪ್ಪು. ಭಗವಂತನ ನಾವು ದುಡ್ಡಿಂದ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತು ನಾನು ತುಂಬ ಅಹಂಕಾರಿ, ಈ ದುರಹಂಕಾರಿ ಪೂಜೆನ ಭಗವಂತ ಹೇಗೆ ತಾನೇ ತಗೊಳ್ತಾನೆ ಅಂಥೇಳಿ ಅವನು ಒಳಗೆ ಶುರು ಮಾಡಿಬಿಡ್ತಾನೆ. ನನಗೆ ಬದುಕಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂಥೇಳಿ ಅವನ ಕಣ್ಣೀರು ಕೋಡಿಯಾಗಿ ಹರಿದ್ಬಿಟ್ಟು ಅವನ ಎದೆನೆಲ್ಲ ತೊಯ್ದು ಹೋಗುತ್ತೆ. ಈ ಕಡೆ ಅವನು ಹೀಗೆ ಪಶ್ಚಾತ್ತಾಪ ಪಡ್ತಾ ಇದ್ದ ಹಾಗೇನೆ ಆ ಕಡೆ ರಾಮಕೃಷ್ಣರು ಅಲ್ಲಿ ಸಂಗೀತ ನಡೀತಾ ಇರುತ್ತೆ, ಭಜನೆ ನಡೀತಾ ಇರುತ್ತೆ. ಆ ಭಜನೆಗೆ ಅವರು ಉನ್ನತವಾದ ಭಾವಾವಸ್ಥೆಯಲ್ಲಿ ನರ್ತನ ಮಾಡ್ತಾ ಇರ್ತಾರೆ. ಮಾಡ್ತಾ ಮಾಡ್ತಾ ಅವರು ಎಸ್ತಿದ್ದ ಮಾಲೆ ಹೂ ಮಾಲೆನ ಮತ್ತೆ ಅವ್ರ ಕೊರಳಿಗೆ ಹಾಕ್ಕೊಂಡು ಅದನ್ನು ಹೀಗೆ ತೂಗಾಡಿಸ್ಕೊಂಡು ನೃತ್ಯ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಇವರು ಮತ್ತೆ ಸ್ವೀಕರಿಸಿದ್ದು ನೋಡಿ ಅವನಿಗೆ ತುಂಬ ಸಂತೋಷ ಆಗುತ್ತೆ ಸುರೇಂದ್ರನ್ಗೆ. ಅವನು ಅಂದ್ಕೊಳ್ತಾನೆ, ಅಪ್ಪ ಭಗವಂತ ಹೇಗೆ ನಮ್ಮ ದರ್ಪನ ನಾಶ ಮಾಡ್ತಾನೋ ಹಾಗೇನೇ ಯಾರು ವಿನಯ ಆಗಿರ್ತಾನೋ ಅಥವಾ ಪಶ್ಚಾತ್ತಾಪ ಪಡ್ತಾನೋ ಅವರ ಹೃದಯದ ಮಣಿಯಾಗಿ ವಿರಾಜಿಸ್ತಾನೆ ಅಂತ ಹೇಳಿ ತುಂಬ ಸಂತೋಷ ಪಡ್ತಾನೆ. ಹೀಗೆ ಭಗವಂತ ಎಲ್ಲ ರೀತಿಯ ಕಲ್ಪಾಶದಿಂದ ಎಷ್ಟೊಂದು ಭಕ್ತರನ್ನ ಉದ್ಧಾರ ಮಾಡಿಕೊಂಡೇ ಬಂದಿದ್ದಾರೆ. ಅವರಿದ್ದಾಗ್ಲೂ ಅಷ್ಟೇ, ಈಗಲೂ ನಾವು ಎಷ್ಟೊಂದು ಉದಾಹರಣೆ ಕೇಳ್ತೀವಿ, ಎಷ್ಟು ಜನ ವಿಷ್ಣು ಪ್ರಿಯಾಂಗಿನಿ ತರಹ ಎಷ್ಟು ತಪಸ್ಸೆ ಮಾಡಿ ದಂಪತಿಗಳನ್ನ ಸರಿ ಮಾಡಿಕೊಂಡಿದ್ದಾರೆ. ಹಾಗೆ ಎಷ್ಟೊಂದು ಜನ ಅಹಂಕಾರ ಮತ್ತು ನಾಮ ಕೀರ್ತಿ ಇದರಿಂದ ಪಾರಾಗಿ ಅವರ ಮಡಿಲಿನಲ್ಲಿ ಇದ್ದಾರೆ. ಮುಂದೆನೂ ಅವರ ಕೃಪೆ ಇದ್ದೇ ಇರುತ್ತೆ ನಮ್ಮ ಮೇಲೆ. ಇವಾಗ ಈ ಕೃಂತನ ಕಲಿದವರು ರಾಮಕೃಷ್ಣರೇನೋ ಅವ್ರು ಮಾಡಲಿಕ್ಕೆ ಯಾವಾಗಲೂ ರೆಡಿ, ಸಿದ್ಧರಾಗೇ ಇದ್ದಾರೆ. ಆದರೆ ನಮ್ಮ ಕಡೆಯಿಂದ ಏನು ಪ್ರಯತ್ನ ಬೇಕು ಅನ್ನೋದನ್ನು ಈ ಭಕ್ತರ ಜೀವನ ನೋಡಿ ನಾವಿಷ್ಟು ತಿಳ್ಕೋಬೋದು. ಏನು ಮನ್ಮಥನ ಥರ ಶರಣಾಗ್ಬಿಡೋದು, ಅವನು ಗೊತ್ತಿತ್ತು ನಾನು ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂತ, ತಕ್ಷಣ ಅವನಿಗೆ ಅಪರಾಧಿ ಮನೋಭಾವ ಬಂದು ಅವನು ಶರಣಾಗ್ಬಿಡ್ತಾನೆ. ಹಾಗಾಗಿ ಶರಣಾದ ತಕ್ಷಣ ರಾಮಕೃಷ್ಣರವರ ಭಾರನ ತಾವೇ ತಗೊಂಡ್ಬಿಡ್ತಾರೆ. ಮತ್ತು ಇನ್ನೊಂದು ಸುರೇಂದ್ರಂಗೆ ಹೇಳೋತ್ತರ, ನಾವು ಯಾವುದೇ ಕೆಲಸ ಎಂಥದೇ ಕೆಟ್ಟ ಕೆಲಸ ಆಗಿರ್ಬೋದು ಏನು ಕೆಲಸ ಮಾಡಬೇಕಾದ್ರೂ ಜಗನ್ಮಾತೆನ ನಮ್ಮ ಜೊತೆಗೆ ಕರ್ಕೊಂಡು ಹೋದರೆ ನಾವು ಕಲಿಪಾಶದಿಂದ ಮುಕ್ತರಾಗಿ ಹೋಗ್ತೀವಿ. ಮತ್ತು ನೋಡಿ ಈ ವಿಷ್ಣು ಪ್ರಿಯಾಂಗಿನಿ ನೋಡಿ ಇದನ್ನು ತಿಳ್ಕೋಬೋದು, ಅವಳು ಎಷ್ಟು ಸತತ ಪ್ರಯತ್ನದಿಂದ 12 ವರ್ಷ ಬಿಡದೇನೇ ಪ್ರಾರ್ಥನೆ ಮಾಡಿದ್ಲು. ಕೃಪೆ ಅಂದರೆ ಕೊರೆ ಪಾವ ಅಂತ ಹೇಳ್ತಾರೆ, ಅಂದರೆ ಮಾಡಿ ಪಡೆಯುವಂಥದ್ದು, ಅಂದರೆ ಸ್ವಪ್ರಯತ್ನನೂ ಇರಬೇಕು. ಕೃಪೆ ತಾನಾಗೆ ಮಾಡಿದಾಗಲಿ ಅಂತ ಅಂದ್ಕೊಂಡ್ರೆ ಆಗೋದಿಲ್ವಂತೆ, ಯಾರು ಪ್ರಯತ್ನ ಪಡ್ತಾರೋ ಅವರಿಗೆ ಕೃಪೆ ಒದಗಿ ಬರುತ್ತೆ ಅಂತ ರಾಮಕೃಷ್ಣರು ತೋರಿಸ್ಕೊಟ್ಟಿದ್ದಾರೆ. ನೋಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದರು ಅವರು. ಹೀಗೆ ಕಲಿ ಯಾವ್ಯಾವ ಜಾಗದಲ್ಲಿ ಇದನೋ ಅಂಥ ಕಡೆಗೆಲ್ಲ ನಾವು ಏನು ಶ್ರೀರಾಮಕೃಷ್ಣನೇ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಮಗೆ ಪಾಶಿಗೆ ಬಿಡೋ ಸಂದರ್ಭನೇ ಬರೋದಿಲ್ಲ. ಹೀಗೆ ಶ್ರೀರಾಮಕೃಷ್ಣರು ಅವರ ಪ್ರಸಾದವನ್ನು ನಮಗೆಲ್ಲರಿಗೂ ಅನುಗ್ರಹಿಸಿಬಿಟ್ಟು ನಮ್ಮನ್ನು ಸಹ ಕಲಿಯ ಪಾಶದಿಂದ ಪಾರಾಗ ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ತೀನಿ. ಪರಮಸತ್ಯನೇ ಪುರುಷ ಗುಣಮಣಿ, ಕಲಿಯ ಕಳೆಯುವ ಚರಣ ನಿನ್ನಯ, ನಿರುತ ಭಯಿಸದ ಕೃಪಣಯನಗು, ದೀನ ಬಂಧುವೇ ನೀನೇ ಶರಣು. ಶ್ರೀರಾಮಕೃಷ್ಣ ಅರ್ಪಣಮಸ್ತು.